ಅತ್ಯಂತ ಪ್ರಧಾನವಾದದ್ದು. ಈಗ ವಿಷ್ಣು ಭಕ್ತಿ, ವಿಷ್ಣು ಭಕ್ತರಲ್ಲಿ ಭಕ್ತಿ, ಮತ್ತು ಕೊನೆಯದಾಗಿ ವೈರಾಗ್ಯ. ಅತಸ್ತೇಷಾಂ ಕ್ರಮಂ ವಕ್ಷೇ ದೇವಾನಾಂ ಯಶ್ರುತೌ ಶ್ರುತಃ. ಇದರಲ್ಲಿ ಎರಡನೇ ಪಾಯಿಂಟ್ ಯಾವುದೀಗ? ವಿಷ್ಣು ಭಕ್ತರಲ್ಲಿ ಭಕ್ತಿ, ಅದರ ತಾರತಮ್ಯ ಕ್ರಮದಲ್ಲಿ ಭಕ್ತಿ ಮಾಡಬೇಕು. ಅದನ್ನು ಈಗ ಹೇಳ್ತೇವೆ ಅಂತ ಹೇಳ್ತಾರೆ. ತಾರತಮ್ಯ ಈಗ ಹೇಳ್ತಾ ಇದ್ದೇವೆ. ಪೃಥಿವಿ ಸರ್ವಭೂತೇಭ್ಯ ಸದಾ ಸರ್ವಗುಣ ಇರುವರ. ಮೊದಲೇನೇನೀಗ ಪೃಥಿವಿ ಭೂತಾನಾಂ ರಸಃ ಅಲ್ಲಿಂದ ಶುರುವಾಯಿತು. ಪೃಥಿವಿ ಭೂತಾನಾಂ ರಸಃ ಅಂತ ಹೇಳಿದ್ರಿಂದ ಯಶಾಂ ಭೂತಾನಾಂ ಪೃಥಿವಿ ರಸ ಶಬ್ದಕ್ಕೆ ಏನರ್ಥ? ಪೃಥಿವಿ ಅಂದರೆ ಪೃಥಿವಿ ಅಭಿಮಾನಿ ದೇವತಾ ಅಂತ ಅರ್ಥ, ಧರಾದೇವಿ. ಸರ್ವಭೂತೇಭ್ಯ ಸದಾ ಸರ್ವಗುಣ ಇರುವರ, ಉಳಿದೆಲ್ಲ ಪ್ರಾಣಿಗಳಿಗಿಂತ ಭೂದೇವಿ ಶ್ರೇಷ್ಠಳು. ರಸಸಾರೋ ವರಶ್ಚೇತಿ, ಇದನ್ನು ನೆನ್ಪಡ್ಕೋಬೇಕು. ಸಮುದ್ರ ವಸನೆ ದೇವಿ ಬೆಳಗ್ಗೆ ಪ್ರಾರ್ಥನೆ ಮಾಡಬೇಕಾದ್ರೆ ಪೃಥಿವಿ ಸ್ಥಾನ ಇಲ್ಲಿ ಬಂದಿದೆ ಅಂತ ತಿಳ್ಕೊಬೇಕಂತ. ಯಶಾಂ ಭೂತಾನಾಂ ಪೃಥಿವಿ ರಸಃ ಅಲ್ಲಿಂದ ಶುರುವಾಗುತ್ತೆ. ರಸಸಾರೋ ವರಶ್ಚೇತಿ ಶಬ್ದ ಏಕಾರ್ಥವಾಚಕಃ. ಇಲ್ಲಿ ರಸ ಅಂತ ಹೇಳಿದ್ರಿ, ರಸ ಅಂದ್ರೇನು? ರಸ ಶಬ್ದಕ್ಕೆ ಸಾರ ಅಂತ ಹೆಸರು, ಮತ್ತು ವರ ಅಂತ ಹೆಸರು. ವರ ಅಂದರೆ ಶ್ರೇಷ್ಠ, ಪೃಥಿವಿ ಶ್ರೇಷ್ಠ ಅಂತ ಅರ್ಥ. ರಸಸಾರೋ ವರಶ್ಚೇತಿ ಶಬ್ದ ಏಕಾರ್ಥವಾಚಕಃ. ಪೃಥಿವ್ಯಾ ವರುಣ ಶ್ರೇಷ್ಠ, ಪೃಥಿವಿಗಿಂತ ಯಾರು ಶ್ರೇಷ್ಠ ಅಂದರೆ ಹೇಳಿದ್ದಾರೆ, ಭೂತಾನಾಂ ರಸ ಪೃಥಿವ್ಯಾ ಆಪಃ. ಪೃಥಿವಿಗಿಂತ ಆಪಃ ಅಂದರೆ ಯಾರಾಗ? ವರುಣ ಶ್ರೇಷ್ಠ. ತಸ್ಮಾದ ಔಷಧಿ ದೇವತಾ ಸೋಮಃ, ಅವರಿಗಿಂತ ಯಾರು ಶ್ರೇಷ್ಠ? ಔಷಧಿಗಳ ದೇವತೆಯಾದ ಸೋಮ. ತಾರತಮ್ಯದಲ್ಲಿ ಚಂದ್ರಿಗಿಂತ ಒಂದು ಸ್ಟೆಪ್ ಕಡಿಮೆ ಇರೋದು ವರುಣ. ಗೊತ್ತು, 13 ವರುಣ ಬರ್ತಾರೆ, 12 ಇವರು ಬರ್ತಾರಾದ್ರಿಂದ ಒಂದು ಸ್ಟೆಪ್ ಜಾಸ್ತಿ ಇದ್ದಾರೆ. ಯಾರು? ಚಂದ್ರ ವರುಣನಿಗಿಂತ. ಸೋಮಸ್ತಸ್ಮಾತ್ತು ಪುರುಷೋ ರುದ್ರೋ ಯತ್ ವಂಶ ದೇವತ, ಅವರಿಗಿಂತ ಯಾರು ಮೇಲಿದ್ದಾರೆ ಅಂದರೆ ರುದ್ರದೇವರಿದ್ದಾರೆ. ಇದು ಶಾರ್ಟ್ ತಾರತಮ್ಯ, ಇನ್ನು ಇಂದ್ರಾದೇವತೆಗಳೆಲ್ಲ ಇದ್ದಾರೆ. ಗೊತ್ತಾಯ್ತಾ? ಮುಂದೆ ಅಲ್ಲಿ ಜಂಪ್ ಮಾಡಿಬಿಟ್ಟು, ಸೋಮಸ್ತಸ್ಮಾತ್ತು ಪುರುಷೋ ರುದ್ರೋ ಯತ್ ವಂಶ ದೇವತ ತಸ್ಮಾತ್ ಸರಸ್ವತಿ ವಾಗ್ಹಿ ಶ್ರೇಷ್ಠ ಅಸ್ಯ ವಾಕ್ಸ್ವರುಕ್ಷರೂಪಿಣಿ. ಅದರಲ್ಲಿ ಎರಡು ಭಾಗ, ಸರಸ್ವತಿ ಬರೀ ವಾಕ್ ಅಭಿಮಾನಿನಿ ರೂಪ ಬೇರೆ, ಋಗಭಿಮಾನಿನಿ ರೂಪ ಬೇರೆ. ಅವೆರಡರಲ್ಲೂ ಕೂಡ ಬರೀ ವಾಗಭಿಮಾನಿ ರೂಪಕ್ಕಿಂತ ಋಗಭಿಮಾನಿ ರೂಪ ಶ್ರೇಷ್ಠ. ಶೈವ ಶ್ರೇಷ್ಠ ತಥೋ ವಾಯು ವರಿಷ್ಠ ಸಾಮನಾಮಕಃ. ಶೈವ ಶ್ರೇಷ್ಠ ಅದು ವ್ಯಕ್ತಿ ಇಲ್ಲ, ಅವ್ರು ಕಾಣ್ತೇವೆ ಅದನ್ನು, ಮಡಿಲಿದ್ದೀರಿ ಅಂತ ಕೇಳ್ತಾರೆ. ಯಾವುದಕ್ಕೆ ಅಂತಾರೆ? ದೇವ್ರ ಪೂಜೆಗೆ ಅಷ್ಟು ಮಡಿ ಇಲ್ಲ ಅಂತಾರೆ. ಅದು ಒಬ್ಬೇ ವ್ಯಕ್ತಿನೇ, ಉಡಿದಕ್ಕಾರ ಅದಕ್ಕೆ ಅಷ್ಟು ಮಡಿ ಇದ್ದೇನೆ ಅಂತ. ಅದ್ರ ಮಡಿಯಲ್ಲೇ ತಾರತಮ್ಯ. ಒಬ್ಬೇ ವ್ಯಕ್ತಿನೇ, ಹೇಗೆ ಋಗಭಿಮಾನಿ ದೇವತೆ ಆದಾಗ ಸರಸ್ವತಿ ಶ್ರೇಷ್ಠ, ಬರೀ ವಾಗಭಿಮಾನಿ ಆದಾಗ ಅದಕ್ಕಿಂತ ಸ್ವಲ್ಪ ಕಡಿಮೆ. ವ್ಯಕ್ತಿ ಚೇಂಜ್ ಆಗಿಲ್ಲ, ಇದು ವರ್ತಿ ಆಫ್ ಪೋಸ್ಟ್ ಅವರ ತಾರತಮ್ಯ ಕಾಣ್ತಾ ಇದೆ. ಯಾರು? ಅಲ್ಲ, ಸರಸ್ವತಿಯ ಬಗ್ಗೆ ಹೇಳ್ತಿರೋದು ಈಗ, ಬರೀ ಸರಸ್ವತಿ ಅಷ್ಟೇ. ಸರಸ್ವತಿ ಎರಡು ರೂಪ. ಅದೇ ರೀತಿ ಮಹಾಲಕ್ಷ್ಮಿ ಕೂಡ ದಕ್ಷಿಣ ರೂಪ ಭಾರಿ ಶ್ರೇಷ್ಠ, ಯಜ್ಞಾಭಿಮಾನಿ ರೂಪಕ್ಕಿಂತ ದಕ್ಷಿಣಾಭಿಮಾನ ರೂಪ ಶ್ರೇಷ್ಠ, ಅದಕ್ಕಿಂತ ವೇದಾಭಿಮಾನಿ ರೂಪ ಕಡಿಮೆ. ಅದು ಅರ್ಥ ಏನು ಅಂದರೆ, ವೇದಗಳಿಗಿಂತ ಯಜ್ಞ ಶ್ರೇಷ್ಠ, ಯಜ್ಞಕ್ಕಿಂತ ದಕ್ಷಿಣ ಶ್ರೇಷ್ಠ ಅಂತ ಅರ್ಥ. ಮತ್ತು ವ್ಯಕ್ತಿಗಳಲ್ಲಿ ಶ್ರೇಷ್ಠತ್ವ ಇಲ್ಲ, ಅಪೋಸ್ಟ್ ಶ್ರೇಷ್ಠ. ಅದನ್ನು ಹೇಳಿದರು, ಅದೇ ಕೂಡಿಸೋದಕ್ಕೋಸ್ಕರ ಅಲ್ಲ, ಇರೋದು ಹಾಗೆ, ಇರೋದನ್ನು ಹಾಗೆ ಹೇಳ್ತಾ ಇದ್ದಾರೆ. ಅದು ಇನ್ನೊಂದು ಕ್ರಮದಲ್ಲಿ ಹೇಳ್ತಾರೆ, ಮತ್ತು ಎರಡು ಕ್ರಮದಲ್ಲಿ ಕೂಡಿಸ್ಬೇಕಾದ್ರೆ ಒಂದು ಕ್ರಮ ಇದು, ಇನ್ನೊಂದು ಕ್ರಮ ಹೇಳಿದ್ದಾರೆ. ಹೇಳ್ತಾರೆ ಈಗ, ಶೈವ ಶ್ರೇಷ್ಠ ತಥೋ ವಾಯು ವರಿಷ್ಠ ಸಾಮನಾಮಕಃ. ರುಚ ಋಗ ಋಕ್ಕ ಸಾಮರಸ ಅಂದ್ರೇನು? ಸಾಮವೇದಾಭಿಮಾನಿ ವಾಯುದೇವರು ಶ್ರೇಷ್ಠ. ಅದಕ್ಕೆ ವೇದಾನಾಂ ಸಾಮವೇದೋಸ್ಮಿ ಅಂತ ಬಂದಿದೆ. ಯಾವುದರಲ್ಲಿ? ಭಗವದ್ಗೀತೆಯೊಳಗೆ. ಅಲ್ಲಿ ಈ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಅರ್ಥ. ಆ್ಯಕ್ಚುಲಿ ವೇದಗಳಲ್ಲಿ ಶ್ರೇಷ್ಠ ಯಾವುದು? ಋಗ್ವೇದ. ಸಾಮ ಅಂತ ಯಾತಕ್ಕೆ ಹೇಳಿದ್ರೆ ಈ ಅರ್ಥದಲ್ಲಿ ಸಾಮ ಶ್ರೇಷ್ಠ, ವಾಯುದೇವರು ಅಂತ ಇಟ್ಕೊಂಡಾಗ ಸಾಮ ಶ್ರೇಷ್ಠ. ಸಮತ್ವಾತ್ ಯಾತಕ್ಕೆ ಸಾಮ ಅಂತ ಹೇಳಿದ್ರು ವಾಯುದೇವರಿಗೆ? ಸಮತ್ವಾತ್ ಸರ್ವಭೂತೇಶು ಸಾಮ ಸಾಮನಾಂಚ ದೇವತಾ. ಎಲ್ಲ ಭೂತಗಳು ಸಮನಾಗಿರ್ತಾರೆ. 6 × 3 = 1000, 3 × 2 = 1000 ಶಾಸ್ತ್ರದಲ್ಲಿ ದುರ್ಯೋಧನಲ್ಲೂ ಮಾಡ್ತಾರೆ, ಬೇರೆ ಕಡೆಯೂ ಮಾಡ್ತಾರೆ. ಸಮ ಅಲ್ಲಿ ಚೇಂಜ್ ಇಲ್ಲೇ ಇಲ್ಲ, ಅದಕ್ಕೆ ಅವರು ಸಮ ಅಂತ ಹೆಸರು. ಸಾಮ ಸಮತ್ವಾ ಸರ್ವಭೂತೇಶು ಸಾಮ ಸಾಮನಾಂಚ ದೇವತಾ ತತ ಶ್ರೇಷ್ಠತಮೋ ವಿಷ್ಣು. ಅವರಿಗಿಂತ ಯಾರು ಶ್ರೇಷ್ಠ ಅಂದರೆ ಮಹಾಲಕ್ಷ್ಮಿ ಹೇಳಲೇ ಇಲ್ಲ ಇಲ್ಲಿ. ನೆಕ್ಸ್ಟ್ ಸ್ಟೆಪ್ ತೊಗೊಂಡ ಮಹಾಲಕ್ಷ್ಮಿ, ಇನ್ನೊಂದು ಕ್ರಮದಲ್ಲಿ ಮಹಾಲಕ್ಷ್ಮಿ ಬರ್ತಾರೆ. ತ್ರೇಷ್ಠತಮೋ ವಿಷ್ಣು ಶ್ರೇಷ್ಠ ಶ್ರೇಷ್ಠತಮಸ್ಸದ. ಬರೀ ಶ್ರೇಷ್ಠ ಅಂತ ಸಾಕಾಗಲಿಲ್ಲ, ಶ್ರೇಷ್ಠತಮ ಅಂದರು, ಅದು ಸಾಕಾಗಲಿಲ್ಲ. ಶ್ರೇಷ್ಠ ಶ್ರೇಷ್ಠತಮಃ ಶ್ರೇಷ್ಠತಮಃ ಅಂತ ಹೇಳಿದ್ರಿಂದ ಭಾರಿ ಶ್ರೇಷ್ಠ ಅಂತ ಅರ್ಥ. ಸದಾ ಯಾವಾಗ ಅಂತ ಹೇಳಿದರೆ ಪರ್ವ ರೂಪಗಳು ವ್ಯತ್ಯಾಸನೇ ಇಲ್ಲ, ಸದಾ ಶ್ರೇಷ್ಠ ಪರಮಾತ್ಮ. ಯಾವುದೋ ಒಂದು ರೂಪದಲ್ಲಿ ರಾಹುಲ್ವಶ್ಯ ಸಮನಾಗಿಬಿಡ್ತಾನೋ, ಯಾವುದೋ ಒಂದು ರೂಪದಲ್ಲಿ ಸ್ವಲ್ಪ ಕಡಿಮೆ ಆಗಿರ್ತಾರೆ, ಯಾವ ರೂಪದಲ್ಲೂ ಕಡಿಮೆ ಆಗೋದಿಲ್ಲ, ಎಲ್ಲ ರೂಪದಲ್ಲಿ ಹಾಗೇ ಇರ್ತಾನೆ. ಶ್ರೇಷ್ಠ ಶ್ರೇಷ್ಠತಮಾಚಾಪಿ ಪರಮಾತ್ಪರಮೋ ಬಿಹು. ಶ್ರೇಷ್ಠ ಶ್ರೇಷ್ಠತಮ ಯಾರಿದ್ದಾರೆ ಅಂದರೆ ಮಹಾಲಕ್ಷ್ಮಿ ಇದ್ದಾರೆ. ಶ್ರೇಷ್ಠ ಶ್ರೇಷ್ಠತಮ ಶ್ರೇಷ್ಠತಮ ನಾರಾಯಣ, ಶ್ರೇಷ್ಠ ಶ್ರೇಷ್ಠತಮ ಮಹಾಲಕ್ಷ್ಮಿ. ಅವರಿಗಿಂತ ಪರಮಾತ್ಮ ಶ್ರೇಷ್ಠ. ಪರರ್ ಪರಮರ್ಧಯುತತ್ವಾಚ್ಯ ಪರಾರ್ಧ್ಯ ಇತಿ ಕೀರ್ತಿತಃ ಇತಿ ಸಾರ ನಿರ್ಣಯ. ಪರಾರ್ಧ ಪರಾರ್ಧ್ಯ, ಪರಮಾತ್ಮ ಭಾರಿ ಮೇಲಿದ್ದಾನೆ ಅಂತ ಹೇಳೋದಕ್ಕೆ ಪರಾರ್ಧ್ಯ ಅಂತ ಕರೆದ್ರು. ಇದೆಲ್ಲ ಸಾರ ನಿರ್ಣಯ ಅಂತ ಒಂದು. ಸಾರ ಅಂದರೆ ವರ, ವರ ಅಂದರೆ ತಾರತಮ್ಯ, ತಾರತಮ್ಯ ನಿರ್ಣಯ ಮಾಡ್ತಕ್ಕಂಥ ಗ್ರಂಥ. ಅದರಲ್ಲಿ ಉಪನಿಷತ್ತಿಗೆ ಅರ್ಥ ಬಂದಿದೆ ಅಂತ ಹೇಳಿದರು. ಅದಕ್ಕೆಲ್ಲ ಕೆಲವು ವಿಷಯಗಳ ಸ್ಪಷ್ಟೀಕರಣ ಕೊಡ್ತಾರೆ. ಅತಿಶಯೇನ ಪರಮರ್ಧಿ ಗುಣ ಪರಮಃ ಪರಾರ್ಧ್ಯ. ಪರಮಾತ್ಮ ಪರಮಃ ಪರಾರ್ಥ ಅಂತ ಯಾತಕ್ಕೆ ಕರೆದರು ಅಂದರೆ ಪರಮರುದ್ಧಿ ಗುಣ, ಪರಮರುದ್ಧಿ ಗುಣ, ಅತಿಶಯೇನ ಪರಮರುದ್ಧಿ ಗುಣ, ಅದೇ ಶ್ರೇಷ್ಠತಮ, ಶ್ರೇಷ್ಠ ಶ್ರೇಷ್ಠತಮ ಅಂತ ಹೇಳಿದ್ರಲ್ಲ ಅದು. ಉತ್ತಮೇಭ್ಯೋಪಿ ಅತಿಶ ಅತಿ ಪರಮೋತ್ತಮೋತ್ತಮೋ ರಸಾನಾಂ ರಸತಮಃ ಪರಮಃ ಪರಾರ್ಧ್ಯ. ಉತ್ತಮರಿಗಿಂತ ಕೂಡ ಅತಿ ಪರಮೋತ್ತಮೋತ್ತಮೋ, ಅತಿ ಪರಮ ಉತ್ತಮೋತ್ತಮನಾದ್ದರಿಂದ ಆ ಹೆಸರು ಬಂದಿದೆ. ರಸತಮಃ ಪರಮಃ ಪರಾರ್ಧ್ಯ ರಸಾನಾಂ ಸಕಾಶಾದಪಿ ಪರಮ ಪರಾರ್ಧ್ಯ ರಸತಮ ಇತ್ಯರ್ಥ. ಪ್ರಾಣಾದೀನಾಂ ಭೂತಾದಿಭ್ಯ ಶ್ರೇಷ್ಠತ್ವವತ್ ಅಸ್ಯ ಶ್ರೇಷ್ಠತ್ವಂ ನಭವತಿ ಕಿಂತು ಮಹಾನ್ ವಿಶೇಷ. ಅದನ್ನೇ ಹೇಳಿದರು. ಉಳಿದವರಲ್ಲಿ ಏನು ತಾರತಮ್ಯ ಇದೆ, ಆ ತಾರತಮ್ಯಕ್ಕೊಂದು ಲಿಮಿಟ್ ಇದೆ. 100 ಗುಣ ಜಾಸ್ತಿ, 200 ಆದೀತಿ ಪರಮಾತ್ಮ ಅನಂತ. ಆದ್ದರಿಂದಾಗಿನೇ ಅವಧಿಭೂತವಾದ ತಾರತಮ್ಯ ಅಲ್ಲ ಇದು, ನಿರವಧಿಕವಾದ ತಾರತಮ್ಯ. ಅದನ್ನು ಹೇಳೋದಕ್ಕೆ ಪರಮ ಪರಾರ್ಧ ರಸತಮ ಅಂತ ಪದ ಉಪಯೋಗಿಸಿದರು. ಇಂತೂ ಮಹಾನ್ ವಿಶೇಷ ಇತಿ ಜ್ಞಾಪಯಿತು ರಸಾನಾಂ ರಸತಮಃ ಇತ್ಯಾದಿ ಬಹು ವಿಶೇಷಣ, ಭಾರಿ ವಿಶೇಷಣ ಆಗಲಿಕ್ಕೆ ಅದೇ ಕಾರಣ. ಫಸ್ಟ್ ಅಂತಾರೆ, ಸೆಕೆಂಡ್ ಅಂದರೆ ಸೆಕೆಂಡ್ ಅವರೇ, ಥರ್ಡ್ ಅವರೇ, ಫೋರ್ತ್ ಅವರೇ, ಆ ರೀತಿ ತಿಳ್ಕೊಂಬಿಟ್ರೆ ಎಷ್ಟು ಗ್ಯಾಪ್ ಇದೆ ಆಗ. ಫಸ್ಟು 99 ಫಸ್ಟು, 88 ಸೆಕೆಂಡ್, ಒಂದೇ ವರ್ಷ ಡಿಫ್ರೆನ್ಸ್ ಅಷ್ಟೇ. ಫಸ್ಟಾಗಿ ಸೆಕೆಂಡ್ ಹೆಸರಿದ್ರು ಕೂಡ ಮಾರ್ಕ್ಸ್ ಒಂದೇ ಡಿಫ್ರೆನ್ಸ್. ದೇವ್ರಿಗೆ ಹಾಗಲ್ಲ, ಪ್ರತಿಯೊಂದು ಗುಣದಲ್ಲೂ ಪ್ರತಿ ಸಮಯದಲ್ಲೂ ಏನಾಗಿರ್ತಾನೆ, ಇನ್ಫೈನೈಟ್ ಟೈಮ್ಸ್ ಜಾಸ್ತಿ ಇರ್ತಾನೆ. ಅದನ್ನು ಹೇಳೋದಕ್ಕೋಸ್ಕರ ಪರ ಉಪಯೋಗಿಸಿದ್ದಾರೆ. ಇದೆಲ್ಲ ತಿಳ್ಕೊಂಡು ನಖಸ್ತುತಿ ಹೇಳಬೇಕಾಗ. ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ ನೈವೇಚಿತುಸ್ತೇ ಸಮಂ ಪಶ್ಯಾಮಿ ಉತ್ತಮ ವಸ್ತು ದೂರತರಸೋ ಅಪಾಸ್ತಂ ರಸೋಯೋ ಅಷ್ಟಮಃ ಅಂತ ತಿಳ್ಕೊಂಡಾಗ ಒಳ್ಳೆ ಅನುಸಂಧಾನ. ಪ್ರತಿನಿತ್ಯ ಛಾಂದೋಗ್ಯ ಉಪನಿಷತ್ತು ಮನಸ್ಸಿಗೆ ಬರುತ್ತಾಗ. ಭೂತೇಭ್ಯ ಪೃಥಿವ್ಯ ರಸತ್ವಂ ತೇಭ್ಯೋ ವರುಣಸ್ಯ ಇದೆಲ್ಲ ಸಂಕ್ಷಿಪ್ತವಾಗಿ ಸಮಪ್ ಮಾಡ್ತಾರೆ. ಭೂತೇಭ್ಯ ಪೃಥಿವ್ಯಾ ರಸತ್ವಂ, ಅದಕ್ಕೆ ವರತ್ವಂ ಅಂತ ಅರ್ಥ. ತೇಭ್ಯೋ ವರುಣಸ್ಯ ರಸತರತ್ವಂ, ಅವರಿಗಿಂತ ಪೃಥ್ವಿಗಿಂತ ಯಾರೀಗ ವರುಣ. ಸೋಮಸ್ಯ ರಸತಮತ್ವಂ ರುದ್ರಸ್ಯ ಪರಮರಸತಮತ್ವಂ ವಾಚ ಪರಮರ್ಥ ರಸತಮತ್ವಂ ಪ್ರಾಣಸ್ಯ ಪರಮಪರಾರ್ಥ ರಸತಮತ್ವಂ ಅಯಂತು ಭಗವಾನ್ ಪ್ರಾಣಾದಪಿ ಪರಮಪರಾರ್ಥ ರಸತಮ ಮಾತ್ರೋ ನಭವತಿ. ಪರಮಾತ್ಮ ಬರೀ ಶ್ರೇಷ್ಠನಾಗಲಿಲ್ಲ, ಇಂತು ಪ್ರಾಣಸ್ಯಾಪಿ ರಸಭೂತಾಯ ರಮಾಯಾಪಿ ಪರಮಪರಾರ್ಧ ರಸತಮಃ. ಮಧ್ಯೆ ಮಹಾಲಕ್ಷ್ಮಿ ಸೇರಿಸ್ಕೊಂಡಾಗ ಅವರು ಪ್ರಾಣದೇವರಿಗಿಂತ ಭಾರಿ ಮೇಲಿದ್ದಾರೆ, ಅವರಿಗಿಂತ ಭಾರಿ ಭಾರಿ ಮೇಲೆ ಪರಮಾತ್ಮ ಇದ್ದಾನೆ. ಅಸ್ಮಾದಪಿ ಅತಿಶಯೇನ ಪರಮಿತ್ಯ ಅಸಂಖ್ಯಾಗೋಚರತ್ವೇನ ಪರಾರ್ಧೇನ ಜ್ಞೇಯಂ ಹಿ ಪರಾರ್ಧ್ಯಂ. ಪರಾರ್ಧ ಅಂತ ಒಂದು ನಂಬರ್ ಇದೆ, ಪರಾರ್ಧ ಅಂತ, ಅದಕ್ಕಿಂತ ಮೇಲೆ ನಂಬರೇ ಹೇಳೋಕ್ಕಾಗೋದಿಲ್ಲ ಅಂತ ಹೇಳೋದಕ್ಕೋಸ್ಕರ ಪರಾರ್ಧ್ಯ ರಸತಮ ಅಂತ ಪದ ಉಪಯೋಗಿಸಿದ್ದಾರೆ. ಅಸ್ಮಾದಪಿ ಅತಿಶಯೇನ ಪರಮಿತಿ ಅಸಂಖ್ಯಾ, ಅಸಂಖ್ಯಾಗೋಚರ ಅಂದ್ರೇನು, ಬಿಯಾಂಡ್ ನಂಬರ್ಸ್, ನಂಬರ್ ಹೇಳೋದಕ್ಕೆ ಬರೋದಿಲ್ಲ ದೇವರಿಗೆ. ಸಂಖ್ಯಾ ಅಗೋಚರತ್ವೇನ, ಸಂಖ್ಯಾ ಗೋಚರ, ಸಂಖ್ಯಾ ಅಗೋಚರ. ಪರಾರ್ಧೇನ ಜ್ಞೇಯಂ ಹಿ ಪರಾರ್ಧ್ಯಂ ಋಗ್ರೂಪಾಯ ವಾಚ ಪೃಥಕ್ ಪರತ್ವ ಅಂಗೀಕಾರೇಪಿ ಭೂತೇಭ್ಯ ಪ್ರಾಣಸ್ಯ ಪರಮಪರಾರ್ಥ ರಸತಮತ್ವಮೇವ ನತು ಪರಮಪರಾರ್ಥ ರಸತಮತ್ವಂ. ಋಗ್ರೂಪಾಯ ವಾಚ ಪೃಥಕ್ ಪರತ್ವ ಅಂಗೀಕಾರೇಪಿ ಭೂತೇಭ್ಯ ಪ್ರಾಣಸ್ಯ ಪರಮಪರಾರ್ಥ ರಸತಮತ್ವಮೇವ ನತು ಪರಮಪರಾರ್ಥ ರಸತಮತ್ವಂ. ಋಗ್ರೂಪವಾದ ಸರಸ್ವತಿ, ಬರೀ ವಾಗ್ರೂಪವಾದ ಸರಸ್ವತಿಯಲ್ಲಿ ಸರತಮ್ಯ ಹಿಡಿದಾಗಲೂ ಕೂಡ ಪ್ರಾಣದೇವರಿಗೆ ಶ್ರೇಷ್ಠತ್ವ ಬಂತು. ಎಷ್ಟೇ ಶ್ರೇಷ್ಠತ್ವ ಬಂದರೂ ಕೂಡ ದೇವರಿಗೆ ಶ್ರೇಷ್ಠತ್ವ ಬಂದರೆ ಶ್ರೇಷ್ಠತ್ವ ಯಾರಿಗೂ ಬರೋದಿಲ್ಲ. ಪರಸ್ಮಾತ್ ಆ ಸಮಂತಾತ್ ರುದ್ಧಂ ಹಿ ಪರಾರ್ಧಂ. ಪರಾರ್ಧ ಪಥಬ್ದ ಹೇಗೆ ಬಂದಿದೆ ಅಂದರೆ ಪರಸ್ಮಾತ್ ಪರ ಆ ಅರ್ಧ ಇಷ್ಟಿದೆ, ಪರ ಆ ಅರ್ಧ. ಪರ ಅಂದರೆ ಪರಸ್ಮಾತ್, ಆ ಅಂದರೆ ಸಮಂತಾತ್, ವೃದ್ಧಂ ಅಂದರೆ ಪೂರ್ಣಂ ಅಂತ ಅರ್ಥ. ಮಹಾಲಕ್ಷ್ಮಿಗಿಂತ ಹೆಚ್ಚು ಪರಿಪೂರ್ಣನಾದ್ದರಿಂದ ಆ ಹೆಸರು ಬಂದಿದೆ. ತೇನ ಅಸಂಖ್ಯಾಗೋಚರತ್ವೇನ ಜ್ಞೇಯಂ ಪರಾರ್ಧ್ಯಂ, ಅದು ಒಂದು ನಂಬರೇ, ಅದನ್ನು ಮೀರಿಸೋಕ್ಕೋಸ್ಕರ ಪರಾರ್ಧ್ಯಂ ಅಂತ ಕರೆದರು. ಪರಾರ್ಧೋತ್ತಮಂ ಪರಾರ್ಧಿ, ಪರಾರ್ಧಕ್ಕಿಂತ ಉತ್ತಮ ಪರಾರ್ಧಿ, ಅದಕ್ಕಿಂತ ಉತ್ತಮ ಪರಾರ್ಧ್ಯ. ತೇನ ಅಸಂಖ್ಯಾ ಗೋಚರತ್ವೇನ ಜ್ಞೇಯಂ ಪರಾರ್ಧ್ಯಮಿತ್ಯತಃ ಪರಾರ್ಧಿತ್ವಂ ಶ್ರೇಯೋ ಭವತಿ ಶ್ರೇಯೋಪಿ ಪರಾರ್ಧ್ಯೋ ಭಗವಾನ್. ಮಹಾಲಕ್ಷ್ಮಿಗಿಂತ ಭಾರಿ ಮೇಲಿರೋನ್ ಪರಮಾತ್ಮ. ಅಥೋ ರಸಾನಾಂ ರಸತಮಃ ಪರಮಃ ಪರಾರ್ಧ್ಯಃ. ಈ ಭಾಗದ ಒಟ್ಟು ತಾತ್ಪರ್ಯ ಏನು ಅಂದರೆ ವಿಷ್ಣು ಸರ್ವೋತ್ತಮತ್ವ ಗೊತ್ತಾಗಿದೆ ಈಗ. ಆದರೆ ಸರ್ವೋತ್ತಮತ್ವ ಎಷ್ಟು ಗೊತ್ತಾಗಬೇಕು ಅಂತ ಕೇಳಿದರೆ ಇನ್ಫೈನೈಟ್ ಎಂಬ ಸೆನ್ಸಲ್ಲಿ ಗೊತ್ತಾಗಬೇಕು ಅಂತ ಸ್ಪಷ್ಟ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ? ಸಾಮಾನ್ಯತಃ ತಾರತಮ್ಯದಲ್ಲಿ ಶ್ರೇಷ್ಠ ಬೇರೆ. ಇವತ್ತು ದೇವರಲ್ಲಿ ತಾರತಮ್ಯ ಎಷ್ಟೇ ಇದ್ದರೂ ಕೂಡ ಬ್ರಹ್ಮದೇವರು ಎಷ್ಟು ತಾರತಮ್ಯ ತೊಗೊಂಡ್ರು ಕೂಡ ಮೇಲವರು ಕೆಲವರು ನಂಬರ್ ಹೇಳಕ್ಕೆ ಬರುತ್ತೋ ಒಂದು. ಗೊತ್ತಾಯ್ತಾ? ಇಲ್ಲಿ ಮಾತ್ರ ಹೇಳೋದಕ್ಕೆ ಬರೋದೇ ಇಲ್ಲ ಎಂಬ ಅರ್ಥ ಮಾಡಿಕೊಂಡಾಗ ದೇವರ ಸರ್ವೋತ್ತಮತ್ವದ ಮಹತ್ವ ಗೊತ್ತಾಗುತ್ತೆ. ಅದನ್ನು ಹೇಳೋದಕ್ಕೆ ಈ ಭಾಗ ಬಂದಿರೋದು. ಈಗ ನಾವು ಇಂಥ ದೇವರ ಜೊತೆ ಐಕ್ಯ ಹೇಳಿದರೆ ಎಷ್ಟು ಪ್ರೀತಿ ಆಗುತ್ತೆ? ಗೊತ್ತಾಯ್ತಾ? ಬ್ರಹ್ಮವಾಯಿಗಳು ಸರಸ್ವತಿ ಭಾರ 100 ಗುಣ ಜಾಸ್ತಿ, ಅವರು ರುದ್ರದೇವ ಗರುಡಶೇಷ ರುದ್ರದೇವ 100 ಗುಣ ಜಾಸ್ತಿ. ಅವರಿಗೆ ಐಕ್ಯ ಹೇಳಾಗಿಲ್ಲ. ಈಗ 200 ಗುಣ ಆಯಿತು ಗರುಡಶೇಷ ರುದ್ರದೇವ ವರಾಣದೇವರು 200 ಗುಣ ಜಾಸ್ತಿ ಆಯಿತು. 200 ಗುಣ ಜಾಸ್ತಿ ಇದ್ದವರಿಗೇ ಐಕ್ಯ ಸಾಮ್ಯ ಹೇಳಕ್ಕೆ ಬರೋದಿಲ್ಲ. ಇನ್ನು ಅನಂತ ಗುಣ ಜಾಸ್ತಿ ಇರೋ ಪರಮಾತ್ಮನ ಜೊತೆಗೆ ಐಕ್ಯ ಹೇಳ್ತಾರಲ್ಲ, ಅವರೆಷ್ಟು ತಪ್ಪು ಮಾಡ್ತಾರೆ, ಸಾಮ್ಯ ಹೇಳ್ತಾರಲ್ಲ ಇವರೆಷ್ಟು ತಪ್ಪು ಮಾಡ್ತಾರೆ ಅಂತ ಹೇಳೋದಕ್ಕೆ ಎರಡು ಮತ ಖಂಡನೆಯೂ ಆಯ್ತು ಅಲ್ಲಿ. ಅರ್ಥ ಆಯ್ತಾ? ಆಗ ಅವ್ರು ಮಾಡಿದ ತಪ್ಪೇನು ಅಂತ ಗೊತ್ತಾಗುತ್ತೆ. ಏನೋ ಪಾಪ ದೇವರು 8 ಗುಣ ಅಂತಾರೆ, ಯಾಕೆ ಸಿಟ್ಟು ಮಾಡ್ಕೋತೀರಿ ಅಂತ ಕೇಳಿದರೆ ಸಿಟ್ಟಾಗಲಿಲ್ಲ. ಅದೀಗ 99 ಬಂದರೆ 98 ಹಾಕಿದ್ರು ಕೂಡ ಆ 99 ಪ್ರೂವ್ ಆಗಿಬಿಟ್ರೆ 98 ಹಾಕಿದವನು ಹೆಸರು ಕಳ್ಕೊತಾನೆ. ಒಂದು ನಂಬರ್ ಕಡಿಮೆ ಹಾಕಿದ್ದಕ್ಕೆ ಏನಾಗುತ್ತೆ ಅವನಿಗೆ? ಡಿಸ್ಕ್ವಾಲಿಫಿಕೇಶನ್, ಅವ್ರು ಸರಿಯಾಗಿ ವ್ಯಾಲ್ಯೂ ಮಾಡಲಿಲ್ಲ ಅಂತ ಅರ್ಥ. ಅನಂತ ಗುಣ ಇವರು ಮೈನಸ್ ಮಾಡಿಬಿಡ್ತಾರಲ್ಲ, ಎಷ್ಟು ಅನ್ಯಾಯ. ಹಾಲನ್ನು ಟಾರ್ ಅಂತ ಕರೆದ್ರೆ ಎಷ್ಟು ತಪ್ಪಾಗುತ್ತೆ? ಬಣ್ಣ ಕೂಡ ಅರ್ಥಾತ್ ಸಂಬಂಧ ಇಲ್ಲ. ಏನ ಅನಂತ್ಯ ಅಂಬುದನ್ನು ಹಾಗೆ ಹೇಳಿದರು ಅಷ್ಟೇ. ಅನಂತ ಅಂತ ಶಬ್ದ ಅನಂತನೇ, ಅದಕ್ಕೆ ಹೇಳಿದರು. ಇಲ್ಲಿ ಅಸಂಖ್ಯಾ ಗೋಚರ ಅಂತ ಹೇಳಿದರು ಒಂದೇ, ಅನಂತ ಅಂದರು ಒಂದೇ. ಅಸಂಖ್ಯಾ ಗೋಚರ, ಸಂಖ್ಯಾ ಗೋಚರ ಯಾವುದೇನದು? ಸಾಂತ. ಸಂಖ್ಯಾ ಗೋಚರವಾದಾಗ ಲಿಮಿಟ್ ಬಂದೋಯ್ತು, ಸಂಖ್ಯಾ ಗೋಚರ ಬಲ್ದೇ ಹೋದಾಗ ಅದಂತ ಆಯಿತು. ಅದೇ ಅರ್ಥ. ಏನಾಯ್ತು? ತಪ್ಪು ಎರಡೂ ತಪ್ಪೆ, ಗೊತ್ತಾ? ಎರಡೂ ತಪ್ಪೆ. ಆದ್ರಿಂದನೇ ಯಾವ್ದು ಕಡಿಮೆ ತಪ್ಪು ಒಬ್ಬ ವಿಷಯ. ಉದಾಹರಣೆಗೆ 11 ಫೇಲು, 21 ಫೇಲು, ಇಬ್ಬರು ಏನಾಗಿದ್ದಾರೆ ಈಗ? ಫೇಲು ಅಂಬೋದು ಕಾಮನ್ ಇಬ್ಬರಿಗೂ ಕೂಡ, ಗೊತ್ತಾಯ್ತಾ? ಅದರಲ್ಲಿ ತಾರತಮ್ಯ ಅಷ್ಟೇ ಹೊರತು ಅದು ಯಾವ ಥರ ಶ್ರೇಷ್ಠ ಪ್ರಶ್ನೆ ಬರಲೇ ಇಲ್ಲ. ಅರ್ಥ ಆಯ್ತಾ? ಈಗ ಫೇಲ್ ಅಂತ ಕರೆದ ಮೇಲೆ ಎಷ್ಟರಲ್ಲಿ ಫೇಲ್ ಅಂತೆ? ಇಬ್ಬರು ಕೂಡ್ಬೇಕಾದ್ರೆ ಅಷ್ಟೇ, ಫಸ್ಟ್ ಫೇಲ್ ಸಹ ತೊಗೊಳ್ಳೋದಿಲ್ಲ. ಫೇಲ್ದೆಲ್ಲ ಒಂದು ಗುಂಪು ಸೇರಿಸ್ಬಿಡ್ತಾರೆ ಹೊರತು ಬೇರೆ ಸೇರೋದಿಲ್ಲ. ಅದಕ್ಕೆ ಎಲ್ಲ ದುರ್ಭಾಷೆಗಳು ಕೂಡ ಒಂದು ಗುಂಪು, ಇವೆಲ್ಲ ಒಂದು ಗುಂಪು. ಅದು ಬೆಟರ್ ಪ್ರಶ್ನೆ ಬರಲೇ ಇಲ್ಲ ಅಲ್ಲಿ. ಎಂಥ ಸಾಮ್ಯ ಹೇಳಿದೆ ಈಗಾಗಲೇ? ಪ್ರತಿಬಿಂಬದಲ್ಲೂ ಸಾಮ್ಯ ಹೇಳಬೇಕಾದ್ರೂ ಕೂಡ ನಮ್ಮಲ್ಲೇ ತಗೊಳ್ಳಿ. ಈಗ ಒಂದೇ ಪುಸ್ತಕನ ಆರ್ಟ್ ಪೇಪರಲ್ಲಿ ಪ್ರಿಂಟ್ ಮಾಡಿಸ್ತೀರಿ, ಆರ್ಡಿನರಿ ಪೇಪರಲ್ಲಿ ಮಾಡಿಸ್ತೀರಿ, ನ್ಯೂಸ್ ಪ್ರಿಂಟಲ್ಲಿ ಮಾಡಿಸ್ತೀರಿ. ತಾರತ ಬೆಲೆ ಎಷ್ಟು ಜಾಸ್ತಿ ಆಗುತ್ತೆ ಈಗ ಆರ್ಟ್ ಪೇಪರಲ್ಲಿ ಮಾಡಿದರೆ? 100 ಪುಟದ ಪುಸ್ತಕನ ಆರ್ಟ್ ಪೇಪರಲ್ಲಿ ಮಾಡಿದರೆ ನಿಮಗೆ ಹೆಚ್ಚು ಕಡಿಮೆ ಇನ್ನು 150 ರೂಪಾಯಿ ಇಡಬೇಕಾಗುತ್ತೆ. ಅದು ಬೇರೆ ಪೇಪರ್ ಮಾಡಿದರೆ 100 ಇಡ್ತೀರಿ, ಇನ್ನೊಂದ್ರೆ 50, ಇನ್ನೊಂದು ಬಂದು 25 ಇಡ್ಬೋದು. ಯಾಕೆ? ವ್ಯಾಲ್ಯೂ ಪೇಪರ್ ವ್ಯಾಲ್ಯೂ ಅಂದರೆ ಚೇಂಜ್ ಆಗೋಯ್ತಾಗ. ಆದ್ದರಿಂದಲೇ ಜೀವನದಲ್ಲಿ ಎಷ್ಟೇ ತಾರತಮ್ಯ ನೀವು ಹೇಳಿದರೂ ಕೂಡ ಅಲ್ಲೂ ಕೂಡ ವ್ಯತ್ಯಾಸ ಬಂದೇ ಬರುತ್ತೆ. ಎಲ್ಲ ಒಂದೇ. ಫೈನಲ್ ಏನಾಯಿತು? ಅನಂತ ಅಂತ ಅನಂತ ಪಟ್ಟ ದೊಡ್ಡವನು ಅಂತ ಹೇಳೋದಕ್ಕೆ ಬೇರೆ ಬೇರೆ ಟರ್ಮ್ಸ್ ಉಪಯೋಗಿಸಿದ್ರು. ಶ್ರೇಷ್ಠತಮಃ, ಶ್ರೇಷ್ಠ 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 ಶ್ರೇಷ್ಠತಮಃ, ಪರಮ ಪರಾರ್ಥ ರಸತಮಃ, ಹೀಗೆಲ್ಲ ಹೇಳಿದಾಗೆಲ್ಲ ಹೆಚ್ಚು ಒತ್ತು ಗೊತ್ತಾಗುತ್ತೆ. ಹೇಳಿ ಹೇಳಕ್ಕೆ ಹೇಳ ಹೆಚ್ಚಿಡೋದು ಬಿಡಿ ಅಂತ ಒತ್ತು ಹೇಳ್ತಾರೆ. ಅಯ್ಯೋ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅವಾಗ ಗೊತ್ತಾಗುತ್ತೆ ಉಳಿದವರಿಗೆ ಅದರ ಇಂಪ್ಯಾಕ್ಟ್ ಗೊತ್ತಾಗುತ್ತೆ ಏನಂತೇಳಿ. ಹಾಂ, ಅನಂತ ಪೃಥಿವ್ಯಾ ಪರಂಪರೆ, ಅದಕ್ಕೆ ಅರ್ಥನೇ ಬೇರೆ. ಪರಂಪರೆ ಅಂದರೆ ಕ್ರಮ ಅಂತ ಅರ್ಥ, ಕ್ರಮ ಸೀರೀಸ್. ಪೃಥಿವ್ಯಾ ಸೋಮವರುಣಯೋಶ್ಚ ಔಷಧ್ಯ ದೇವತಾತ್ವೇನ ರುದ್ರಸ್ಯ ಲಿಂಗದೇವತಾತ್ವೇನ ಪ್ರಸಿದ್ಧೇ ರುಗಾದೀನಾಮೇ ವಿಮರ್ಶ ಕ್ರಿಯತೆ ಕಥಮ ಕಥಮರ್ಗಿತ್ಯಾದಿನ ತಜ್ಞಾನಸ್ಯ ವಿಶಿಷ್ಟ ಫಲತ್ವಾಚ್ಯ. ಮತ್ತೆ ಕೆಲವು ವಿಷಯ ಹೇಳಬೇಕಾಗಿದೆ ಈಗ ಮುಂದೇನಂತ ಹೇಳಿದ್ರೆ. ಅಷ್ಟು ಹೇಳಿದ ಮೇಲೆ ಉಪನಿಷತ್ತನ್ನು ನೋಡಿ. ಹೇಳಬೇಕಾದ್ರೆ ಕಥಮ ಕಥಮರ್ಕ್ ಕಥಮತ್ ಕಥಮತ್ ಸಾಮ ಕಥಮ ಕಥಮ ಉದ್ಗೀತ ಇತಿ ವಿವೃಷ್ಟಂ ಭವತಿ ವಾಗೇ ವರ್ಕ್ ಪ್ರಾಣ ಸಾಮ ಓಮಿತ್ತೇತದಕ್ಷರಂ ಉದ್ಗೀತ. ಅದು ಮುಂದೆ ಪ್ರಶ್ನೋತ್ತರ ಹಾಕೊಂಡು ಉತ್ತರ ಕೊಡ್ತಾರೆ. ಅದಕ್ಕೆ ಖಂಡಾರ್ಥ ಫಸ್ಟ್. ಕಥಮ ಕಥಮ ರುಕ್ ಆ ರೀತಿ ಓದ್ಕೋಬೇಕಂತ. ಕಥಮ ಸ್ತ್ರೀಲಿಂಗದ ಪದ ಅದು, ಅದಕ್ಕೆ ಕಥಮ ಕಥಮ ರುಕ್ ಅಂತ ಓದ್ಬೇಕು. ಈಗ ತರತಮ ಭಾವೇನ ನಿರ್ದಿಷ್ಟು ಪೃಥಿವ್ಯಾಧಿಷು ಪೃಥಿವ್ಯಾ ತಥಾ ಓಷಧ್ಯಬ್ದೇವತಯೋ ಸೋಮವರ್ಣಯೋ ರುದ್ರಸ್ಯ ಲಿಂಗದೇವಸ್ಯ ವಾಚಃ ಸರಸ್ವತೀತ್ವೇನ ಚ ಪ್ರಸಿದ್ಧತ್ವಾತ್ ತತ್ರ ಪ್ರಶ್ಯಮಕೃತ್ವಾ ಋಗಾದೇರ ಪ್ರಸಿದ್ಧೇ ತಜ್ಞಾನಸ್ಯ ವಿಶಿಷ್ಟ ಫಲಹೇತುತ್ವಾಚ್ಯ ತತ್ರ ಪ್ರಶ್ಯಂ ಕರೋತಿ. ಈಗೇನು ಹೇಳಿದರು, ಇಷ್ಟೆಲ್ಲ ಕೇಳಿದ ಮೇಲೆ ಕಥಮ ಕಥಮ ಋಕ್, ಈ ರುಕ್ ಅಂದ್ರೆ ಯಾವುದು ಅಂತ ಕೇಳಿದರು. ಪೃಥ್ವಿ ಯಾವುದು ಅಂತ ಕೇಳೋಕೆ ಹೋಗಲಿಲ್ಲ, ಯಾಕೆ ಅವೆಲ್ಲ ಏನವು ಪ್ರಸಿದ್ಧ, ಪ್ರಸಿದ್ಧವಾದ ಬಗ್ಗೆ ಪ್ರಶ್ನೆ ಕೇಳಲಿಲ್ಲ. ಋಕ್ ಋಕ್ ಯಾವುದು ಅಂತ ಪ್ರಶ್ನೆ ಕೇಳಿದ್ರಿ, ಒಂದು ಕಾರಣ. ಇನ್ನೊಂದು ಕಾರಣ, ಉಳಿದ ಜ್ಞಾನ ತಿಳ್ಕೊಂಡ್ರೂ ಫಲ ಇದೆ, ಋಗಭಿಮಾನ್ಯ ತಿಳಿದ್ರು ಭಾರಿ ವಿಶೇಷ ಫಲ ಇದೆ, ಗೊತ್ತಾ? ಕೆಲವು ಪ್ರಶ್ನೆಗೆ ಉತ್ತರ ಕೊಟ್ಟರೆ ಒಂದೊಂದು ಮಾರ್ಕ್ ಬರುತ್ತೆ, ಕೆಲವು ಕೊಟ್ಟರೆ 10 ಮಾರ್ಕ್ ಬರುತ್ತಲ್ಲ, ಅವಾಗ ಏನಾಯ್ತು, ಆ ಪ್ರಶ್ನೆಗೆ ಜಾಸ್ತಿ ಮಹತ್ವ. ಋಗಭಿಮಾನ್ಯ ದೇವತೆ ಯಾರು ಅಂತ ತಿಳ್ಕೊಳ್ಳೋದು ಹೆಚ್ಚು ಪುಣ್ಯಕರ, ಅದಕ್ಕೋಸ್ಕರ ಪ್ರಶ್ನೆ ಮಾಡ್ತೀವಿ. ಎರಡು ಕಾರಣ ಕೊಟ್ಟಾಗಾಯಿತು, ಒಂದು ಪ್ರಸಿದ್ಧಿ ಇಲ್ಲದೇ ಇರೋದೊಂದು, ಇನ್ನೊಂದು ಪುಣ್ಯ ಹೆಚ್ಚು ಬರೋದೊಂದು. ತರತಮ ಭಾವೇನ ನಿರ್ದಿಷ್ಟು ಪೃಥಿವ್ಯಾಧಿಷು ಪೃಥಿವ್ಯಾ ತಥಾ ಓಷಧ್ಯಬ್ದೇವತಯೋ ಸೋಮವರುಣಯೋ ರುದ್ರಸ್ಯ ಲಿಂಗದೇವಸ್ಯ ವಾಚಃ ಸರಸ್ವತೀತ್ವೇನ ಚ ಪ್ರಸಿದ್ಧತ್ವಾತ್ ತತ್ರ ಪ್ರಶ್ಯಮಕೃತ್ವಾ. ಬರೀ ವಾಗಭಿಮಾನಿ ಅಂದರೆ ಎಲ್ಲರಿಗೂ ಗೊತ್ತು ಸರಸ್ವತಿ ಅಂತ ಹೇಳಿಬಿಟ್ಟು, ಆದ್ದರಿಂದ ಅದನ್ನು ಕೇಳೋಕೆ ಹೋಗಲಿಲ್ಲ. ಋಕ್ ಯಾವುದು ಅಂತ ಕೇಳ್ತಾರೆ. ಋಗಾದೇರ್ ಅಪ್ರಸಿದ್ಧೇ ತಜ್ಞಾನಸ್ಯ ವಿಶಿಷ್ಟ ಫಲಹೇತುತ್ವಾಚ್ಯ, ಅದು ವಿಶಿಷ್ಟ ಫಲ ಕೊಡೋದ್ರಿಂದ ತತ್ರ ಪ್ರಶ್ನೆ ಕರೋತಿ ಕಥಮೇತಿ, ಆ ಬಗ್ಗೆ ಪ್ರಶ್ನೆ ಕೇಳ, ತತ್ರ ಅಂದರೆ ಆ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಕಥಮ ಕಥಮ ಋಕ್ ಅಂಥೇಳಿ ಒಂದ್ಸತಿ ಕೇಳ್ಬೋದಲ್ಲ, ಕಥಮ ಕಥಮ ಎರಡು ಸತ್ಯ ಅಂತ ಕೇಳಿದರು ಅಂದರೆ ದುರುಕ್ತಿ ಋಗಾದಿ ಸ್ವರೂಪ ಜ್ಞಾನ ಕುತೂಹಲ ನಿಮಿತ್ತ, ಅವರ್ಯಾರು ಯಾರು ಅಂತ ಕೇಳಿದರೆ ಭಾರಿ ಕುತೂಹಲ ಇದೆ ಅಂತ ಅರ್ಥ. ಅದಕ್ಕೆ ಕಥಮ ಕಥಮ ಋಕ್, ಕಥಮತ್ ಕಥಮತ್ ಸಾಮ ಇತಿ ವಿಸೃಷ್ಟಂ ವಿಚಾರ ವಿಷಯೀಕೃತ ವಿಮೃಷ್ಟಂ ಅಂತ ಬಂತು. ವಿಮರ್ಶ ವಿಮೃಷ್ಟ, ವಿಚಾರ ಮಾಡಬೇಕಾಗಿದೆ ಅಂತ ಅರ್ಥ. ವಿಜ್ಞಾಸಿತಂ ಭವತಿ ಇತಿ ಯಾವತ್ ಋಗಾದಿ ಸ್ವರೂಪ ಮಹಾ ವಾಗೇವ ಇತಿ, ಅದಕ್ಕೆ ಹೇಳ್ತಾರೆ ಋಗಭಿಮಾನಿನಿ ಕೂಡ ಯಾರು, ವಾಣ್ಯೇವಾ ಋಗಿತಿ ವಾಂಗ್ಮಾನಿನಿ ವಾಣ್ಯೇವಾ ಋಗತವಿತಿ ಧಾತೋ ಪ್ರಾಣೇನ ಸಂಗತಾ ಸತಿ ಋಕ್ ಇತ್ಯುಚ್ಯತೆ ಇತ್ಯರ್ಥಃ. ಸರ್ವಭೂತೇಷು ಸಮತ್ವ ಸಾಮಮಾನಿತ್ವಾಚ್ಯ ಪ್ರಾಣೋ ಮುಖ್ಯವಾಯು ಸಾಮ ಇತ್ಯರ್ಥಃ. ಸೊ ಋಗಭಿಮಾನಿನಿ ಅಂದರೆ ಸಾಕ್ಷಾತ್ ಸರಸ್ವತೀ ದೇವಿ, ಸಾಮ ಅಂತ ಹೇಳಿದರೆ ವಾಯುದೇವರು, ಅದೇ ಹಿಂದೆ ಹೇಳಿದ್ದನ್ನು ಆಧಾರ ಸಮೇತ ಹೇಳಿದರು. ಪ್ರಶ್ನೆ ಉತ್ತರ ಅಲ್ಲ, ಹಾಗೆ ಉಪನಿಷತ್ ಉತ್ತರ ಕೊಟ್ಬಿಡುತ್ತೆ. ಪ್ರಾಗುಕ್ತ ವ್ಯುತ್ಪತ್ತಿಯ ಓಂ ಇತಿ ಉಚ್ಚಮಾನ, ಅವ್ರ ಮೇಲೆ ಯಾರಿದ್ದಾರೆ ಅಂದರೆ ಓಂ ಅಂದರೆ ನಾರಾಯಣ. ಏತತ್ ಸರ್ವಸನ್ನಿಹಿತಂ ಅಕ್ಷರಂ ಪ್ರಾಗುಕ್ತ ವ್ಯುತ್ಪತ್ತಿಯ ಅಕ್ಷರಮಿತ್ಯುಕ್ತೋ ಹರಿಹಿ ಉದ್ಗೀತ ಇತ್ಯರ್ಥಃ. ಇಂಥ ಅಕ್ಷರ ನಾಮಕನೇ ಓಂ, ಅವನೇ ಉದ್ಗೀತ. ಓಂ ಏತತ್ ಅಕ್ಷರ ಉದ್ಗೀತ ಎಲ್ಲ ದೇವರ ಹೆಸರುಗಳು. ಓಂ ಅಂದರೆ ಏತತ್ ಅಂದರೆ ಅಕ್ಷರ ಅಂದರೆ ಉದ್ಗೀತ ಅಂದರೆ ದೇವರ ಹೆಸರು ಅಂಥೇಳಿ ತಿಳಿಸಿದರು. ಅಷ್ಟಕ್ಕೆ ಆಚಾರ್ಯರ ಭಾಷ್ಯ. ಕಥಮ ಕಥಮ ಋಕ್ ಕಥಮತ್ ಕಥಮತ್ ಸಾಮ ಕಥಮ ಕಥಮ ಉದ್ಗೀತ, ಇವು ಮೂರು ಕೂಡ ಎರಡು ಸತ್ಯ ಅಂತ ಕೇಳ್ತಾರೆ ಅಂದರೆ ಮೂರು ಭಾರಿ ಶ್ರೇಷ್ಠ. ಕಥಮ ಕಥಮ ಋಕ್ ಭಾರಿ ಶ್ರೇಷ್ಠ, ಕಥಮತ್ ಕಥಮತ್ ಸಾಮ ಅದು ಶ್ರೇಷ್ಠ. ಕಥಮ ಇದು ನೋಡಿದರೆ ಸ್ತ್ರೀಲಿಂಗ, ಇದು ನೋಡಿದರೆ ನಪುಂಸಕಲಿಂಗ, ಇದು ನೋಡಿದರೆ ಪುಲ್ಲಿಂಗ, ಅದಕ್ಕೋಸ್ಕರ ಕಥಮ ಕಥಮತ್ ಕಥಮಃ ಅಂತ ವ್ಯತ್ಯಾಸ ತೋರಿಸಿದರು. ಉದ್ಗೀತ ಇತಿ ವಿರುಷ್ಟಂ ಭವತಿ ವಾಗೇ ವರಕ್ ಪ್ರಾಣ ಸಾಮ ಓಮಿತಿ ಏತದಕ್ಷರಂ ಉದ್ಗೀತ ತದ್ವಾ ಏತನ್ ಮಿಥುನಂ. ಅರ್ಥಕ್ಕೆ ಆಚಾರ್ಯ ಭಾಷ್ಯ. ವಿಶೇಷಾತ್ ಪೃಥಿವ್ಯಾ ಸೋಮವರ್ಣಯೋಶ್ಚ ಓಷಧಿ ಅಬ್ದೇವತಾತ್ವೇನ ರುದ್ರಸ್ಯ ಚ ಲಿಂಗದೇವತಾತ್ವೇನ ಪ್ರಸಿದ್ಧೇ ಋಗಾದೀನಾಂ ವಿಮರ್ಶ್ಯ ಕ್ರಿಯತೆ ಕಥಮ ಕಥಮ ಋಗ್ ಇತ್ಯಾದಿನಾ ತಜ್ಞಾನಸ್ಯ ವಿಶಿಷ್ಟ ಫಲತ್ವಾಚ್ಯ. ರಾಯಣದೆಲ್ಲ ಸಂಗ್ರಹ ಮಾಡಿಬಿಟ್ರು. ಅದಕ್ಕೆ ಅವ್ರು ಹೇಳ್ತಾರೆ ಛಾಂದೋಗ್ಯ ಉಪನಿಷತ್ ಅರ್ಥ ಸಂಗ್ರಹ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹ ಅಂತ ಹೇಳಿದ್ದರಿಂದ ಹೇಳಿದ ಪದ ಅದೇ ಪದನೇ ಉಪಯೋಗಿಸಿದ್ರು ಕೂಡ ವಿಶಿಷ್ಟ ಫಲವತ್ವಾಚ್ಯ ಅಂಥೇಳಿ. ವಾಚಶ್ಚ ಸರಸ್ವತೀತ್ವೇನ ಪ್ರಸಿದ್ಧ ವಾ ಪ್ರಸಿದ್ಧೇ ಪ್ರಸಿದ್ಧ ಅರ್ವಾಘೃಚೈ ಐಕ್ಯಾಚ್ಯ ನ ವಿಮರ್ಶ ಕೃತ. ಪ್ರಸಿದ್ಧ ಅರ್ವಾಘೃಚೈ ಐಕ್ಯಾಚ್ಯ ನ ವಿಮರ್ಶ ಕೃತ. ವಾಗಭಿಮಾನಿ ಸರಸ್ವತಿ ಆದ್ದರಿಂದ ಮತ್ತೆ ವಿಮರ್ಶೆ ಮಾಡೋಕ್ಕೆ ಹೋಗಲಿಲ್ಲ, ಮುಂದೆ ಮಾತ್ರ ಮಾಡಬೇಕಾಯಿತು. ವಿಶೇಷಾತ್ ಪ್ರಾಣ ಸಂಯುಕ್ತ ವಾಕ್ ಋಗಿತ್ಯಭಿಧೀಯತೆ ಋಗತಾವಿತಿ ಧಾತೋರ್ಹಿ ಋಕ್ತ್ವಂ ಸರ್ಗಾಭಿಮಾ ಸರ್ಗಾಭಿಮಾನಿನಿ ಸರ್ಗಭಿಮಾನಿನಿ ಆಗಿಬಿಟ್ಟಿದೆ. ಸಾ ಹೀಗೆ ಮಾಡಬೇಕು, ಸಾ ಋಗಭಿಮಾನಿನಿ ಸರ್ಗಭಿಮಾನಿನಿ ಸಾ ಋಕ್ ಸರ್ಕ ಗುಣಸಂಧಿ ಆಗತ್ತಾಗ. ಆ ಮುಂದೆ ರೂ ಬಂದರೆ ಏನಾಗುತ್ತೆ, ಆಗಳು ಮುಂದೆ ರೂ ಬಂದರೆ ಅರ್ ಅಂತಾಗತ್ತೆ. ತಥಾ ಸರ್ಗಾಭಿಮಾನಿನಿ ವಿಶೇಷಾತ್ ಪ್ರಾಣ ಸಂಯುಕ್ತ ವಾಕ್ ಋಗಿತ್ಯಭಿಧೀಯತೆ. ಬರೀ ವಾಗಭಿಮಾನಿನಿ ಬೇರೆ, ಋಗಭಿಮಾನಿನಿ ವಿಶೇಷ ಏನಂದರೆ ಪ್ರಾಣ ಸಂಯುಕ್ತ ಅಂಬೋದು ವಿಶೇಷ. ಅದು ದಕ್ಷಿಣಾಮಾನಿನಿ, ದಕ್ಷಿಣ ರೂಪಕ್ಕೆ ವಿಶೇಷ ಅಂತ ಹೇಳಿದಾರಲ್ಲ ಮಹಾಲಕ್ಷ್ಮಿ ರೂಪಕ್ಕೆ. ಹಾಗೆ ರುಗತವ್ಯತಿ ಧಾತೋರ್ಹಿ ರುಕ್ವಂ ಸರ್ಗಭಿಮಾನಿನಿ. ಹೇಗೆ ಬಂತು ಋಕ್ಗೆ, ಋಕ್ವ ಹೇಗೆ ಬಂತು ಅಂದರೆ ರುಗತವು ಅಂತ ಧಾತು ಇದೆ, ಅಂದರೆ ಜ್ಞಾನ ಅಂತ ಅರ್ಥ. ವಾಕ್ ಎಂಬುದರಲ್ಲಿ ಶಬ್ದ ಇದೆ, ರುಕ್ಕಂಬದಲ್ಲಿ ಅರ್ಥ ಇದೆ, ಅದಕ್ಕೆ ಭಾರಿ ಶ್ರೇಷ್ಠ. ಒಬ್ಬ ವ್ಯಕ್ತಿ ಸುಮ್ಮನೆ ಪಾರಾಯಣ ಹೇಳಿಬಿಟ್ಟ, ಇನ್ನೊಬ್ಬ ಅರ್ಥ ಮಾಡ್ಕೊಂಡು ಹೇಳಿದೆ, ಯಾರು ಜಾಸ್ತಿ ಬೆಲೆ ಬಂತು? ಅರ್ಥ ಮಾಡ್ಕೊಂಡ್ವಿ, ಅದೇ ಪ್ರಾಣ ಸರಸ್ವತಿ ಅಲ್ಲಿ. ಸೊ ಅರ್ಥ ಮಾಡ್ಕೊಂಡು ಹೇಳಿದ ಸರಸ್ವತಿ ರುಕ್ಕು, ಅರ್ಥ ಮಾಡ್ಕೊಂಡು ಹೇಳಿದ ಶಬ್ದ ಏನದು? ಓದಕ್ಕೆ ಬರೋದೇ ಸಾಮಾನ್ಯವಲ್ಲ, ಅದು ಕೂಡ ಕಷ್ಟನೇ ಓದಕ್ಕೆ ಬರುತ್ತೆ. ಬೇರೆ ಲಿಪಿ ಕೂಡ ಓದಕ್ಕೆ ಬರೋದಿಲ್ಲ, ಫಸ್ಟ್ ಬೇರೆ ಭಾಷೆ ಓದಲಿಕ್ಕೆ ಬರೋದಿಲ್ಲ. ಸೊ ಓದಕ್ಕೆ ಬಂತು ಅಂದರೆ ಓದಕ್ಕೆ ಬರದೇ ಇದ್ದವನಿಗಿಂತ ಯಾರು ಶ್ರೇಷ್ಠ? ಆ ರೀತಿ ಓದಿದ್ದಕ್ಕೆ ವೆಂಕಣ್ಣ ದಿವಾನ ಆಗಿಬಿಟ್ಟ. ಬರೀ ಏನು ಮಾಡಿದ್ದಾತ? ಓದಿದ್ದಷ್ಟೇ. ಓದಿದ್ದಕ್ಕೇನು ಬಂತು? ಭಾರಿ ಮಹತ್ವ ಬಂದೋಯ್ತು. ಇನ್ನು ಅರ್ಥ ತಿಳ್ಕೊಂಡ್ರೆ ಏನಾಯ್ತು? ಈಗ ಇನ್ನೂ ಮಹತ್ವ ಜಾಸ್ತಿ ಆಯಿತು. ಉದಾಹರಣೆಗೆ ಎಷ್ಟೋ ಸರ್ತಿ ಏನಾಗುತ್ತೆ, ಮೇಷ್ಟಿಗೆ ಯಾವುದೋ ಕಾರಣಕ್ಕೆ ಪುಸ್ತಕ ಇಲ್ಲ ಅಂತ ತಿಳ್ಕೊಬೇಡ. ಹುಡುಗರದ್ದು ಪುಸ್ತಕ ಇರ್ತದೆ, ಹುಡುಗರು ಓದ್ತಾರೆ, ಮೇಷ್ಟ್ ಅರ್ಥ ಹೇಳ್ತಾರೆ, ಹುಡುಗರದ್ದು ಪುಸ್ತಕ ಇದೆ, ಅವ್ರಿಗೆ ಅರ್ಥ ಗೊತ್ತಿಲ್ಲ, ಓದಕ್ಕೆ ಬರುತ್ತೆ, ಏನು ಗೊತ್ತಿಲ್ಲ. ಅದಕ್ಕೆ ವಾಗಭಿಮಾನಿನಿ ಋಗಭಿಮಾನಿಗೆ ಅರ್ಥ ವ್ಯತ್ಯಾಸ ಅದೇನೇ. ಅದಕ್ಕೆ ರು ಗತವು ಅಂತ ಧಾತು ಇರೋದರಿಂದ ಗತಿ ಶಬ್ದಕ್ಕೆ ಏನರ್ಥ? ಜ್ಞಾನ ಅಂತ ಅರ್ಥ. ಅದಕ್ಕೆ ಮಹತ್ವ ಇದೆ ವಿಶೇಷ. ಅದು ಮೂರನೇ ಎರಡನೇ ಅರ್ಥ, ಮೂರನೇ ವಿಶೇಷ ಅರ್ಥ ಹೇಳಿದ್ರೆ ಇನ್ನೂ ಜಾಸ್ತಿ ಆಯ್ತಾಗ. ಒಂದು ಶಬ್ದ, ಇನ್ನೊಂದು ಅರ್ಥ, ಇನ್ನೊಂದು ವಿಶೇಷ ಅರ್ಥ, ಇನ್ನೂ ಮಹತ್ವ ಜಾಸ್ತಿ ಆಗುತ್ತಾಗ. ವಿಶೇಷ ಸಂಯೋಗ ಹೀನ ಯಥಾ ಸಾ ವೈ ಸರಸ್ವತಿ. ವಿಶೇಷ ಸಂಯೋಗ ಇಲ್ಲದೆ ಆಗದ ಕಾಲಕ್ಕೆ ಸರಸ್ವತಿ ವಾಗಭಿಮಾನಿನಿ, ವಿಶೇಷ ಸಂಯೋಗ ಇದ್ದ ಕಾಲಕ್ಕೆ ಪ್ರಾಣದೇವರೊಂದಿಗೆ ಋಗಭಿಮಾನಿನಿ. ತದಾ ತಸ್ಯಾ ವರ ಸೈವ ಪ್ರಾಣ ಸಂಯೋಗಿನಿ ಮತಾ ಪ್ರಾಣಯೋಗ ವಿಯೋಗಾಭ್ಯಾಂ ಸಾ ಏಷಾ ಏಕಾಪಿ ವಿಭಿದ್ಯತೆ. ಪ್ರಾಣಯೋಗ ಇರೋ ಸರಸ್ವತಿ, ಪ್ರಾಣಯೋಗ ಇಲ್ಲದ ಸರಸ್ವತಿ ಅಂತ ಎರಡು ಭಾಗ ಮಾಡಿದಾಗ ವಾಗಭಿಮಾನಿನಿ ಋಗಭಿಮಾನಿನಿ ಅಂತ ವ್ಯತ್ಯಾಸ ಕಾಣಿಸ್ತು. ವಾಗೇ ವರುಕ್ ತಚ್ಛ್ರುತೌ ಪ್ರೋಕ್ತ ಪ್ರಾಣ ಸಾಮೇತಿ ಕೀರ್ತಿತಃ. ಇದೆಲ್ಲ ಪ್ರಮಾಣವಾಕ್ಯಗಳು. ವಾಗೇವ ಋಕ್ ತಚ್ಛ್ರುತೌ ಪ್ರೋಕ್ತ ಪ್ರಾಣ ಸಾಮೇತಿ ಕೀರ್ತಿತಃ ಅಕ್ಷಯಾತ್ ಗತಿರೂಪತ್ವಾತ್ ಅಕ್ಷೇಷು ರಮಣಾದಪಿ ಅಕ್ಷರಂ ಭಗವಾನ್ ವಿಷ್ಣು ಓಮಿತ್ಯುಚ್ಚತ್ವ ಹೇತುತಃ. ರಾಯರ್ ಮೊದಲೇ ಸಂಗ್ರಹ ಮಾಡಿದ್ದಾರೆ ಅಷ್ಟರ್ಥಾನ. ಅಕ್ಷರ ಅಂತ ವಿಷ್ಣು ಯಾತಕ್ಕೆ ಹೆಸರು ಅಂತ ಹೇಳಿದರೆ ಅಕ್ಷಯಾತ್ ಗತಿರೂಪತ್ವಾತ್. ಅಕ್ಷರ, ಅಕ್ಷ ಅಂದರೆ ಅಕ್ಷಯ, ರ ಅಂದರೆ ಗತಿ, ಅಕ್ಷಯ ಗತಿರೂಪನಾದ್ದರಿಂದ ಅಕ್ಷರ ಅಂತ ಹೆಸರು ಒಂದರ್ಥ. ಅಕ್ಷೇಶು ರಮಣಾದಪಿ ಅಕ್ಷರ, ಅಕ್ಷರ ಅಕ್ಷ ಅಂದರೆ ಇಂದ್ರಿಯ, ಇಂದ್ರಿಯಗಳಲ್ಲಿ ಯೋಂತಃ ಪ್ರವೇಶ ಇದ್ದು ರಮಣ ಮಾಡೋದರಿಂದ ಅಕ್ಷರ ಎರಡನೇ ಅರ್ಥ. ಇನ್ನೊಂದು ನಾಶ, ಅಕ್ಷರಂ ಭಗವಾನ್ ವಿಷ್ಣು ಅಲ್ಲಿ ಮುಗಿತು. ಓಮಿತಿ ಉಚ್ಚ ಓಂ ಅಂತ ಯಾತಕ್ಕೆ? ಅತ್ಯುಚ್ಚತ್ವ ಹೇತುತಃ, ಅತ್ಯಂತ ಉಚ್ಚನಾದ್ದರಿಂದ ಓಂ ಅಂತ ಕರೀತಾರೆ. ಇತಿ ಶಬ್ದೋ ಅನ್ಯಥಾ ಭಾವ ನಿವೃತ್ತ್ಯರ್ಥ ಉದಾಹೃತಃ. ಇತಿ ಅಂತ ಯಾತಕ್ಕೆ ಹೇಳಿದರು ಅಂತ ಕೇಳಿದರೆ ಇನ್ನೊಂದು ರೀತಿ ಅರ್ಥ ಮಾಡಬಾರದು, ಇದೇ ಅರ್ಥನೇ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಇತಿ ಅಂತ. ಅನ್ಯಥಾ ಭಾವ ನಿವೃತ್ತ್ಯರ್ಥ ಗೊತ್ತಾಯ್ತು ಅದನ್ನು. ಅದಕ್ಕೆ ಇದಕ್ಕೆ ಹೀಗೆ ಕರೀತಾರೆ ಅಂತ ಹೇಳಿದ ಮೇಲೆ ಇದಕ್ಕೆ ಅಂತ ಹೇಳಿದ್ರಿಂದ ಬೇರೆದಕ್ಕಲ್ಲ, ಅನ್ಯಥಾ ಭಾವ ನಿವೃತ್ತ್ಯರ್ಥ. ಆಹಾ, ಅಕ್ಷರ ಶಬ್ದಕ್ಕೆ ಎರಡರ್ಥ, ಅಕ್ಷಯಾತ್ ಗತಿರೂಪತ್ವಾತ್ ಒಂದು, ಅಕ್ಷೇಶು ರಮಣಾದಪಿ ಒಂದು, ಅಕ್ಷರಂ ಭಗವಾನ್ ಮುಗಿತು. ಓಂ ಯಾತಕ್ಕೆ? ಓಮಿತ್ಯುಚ್ಚತ್ವ ಹೇತುತಃ, ಉಚ್ಚನಾದ್ದರಿಂದ ಓಂ. ಇತಿ ಶಬ್ದ ಮುಂದೆ ಓಮಿತಿ ಬಂತು, ಮುಂದೆ ಇತಿ ಅಂತ ಯಾತಕ್ಕೆ ಬಂತು ಅಂತ ಕೇಳಿದರೆ ಬೇರೆ ಅರ್ಥ ಮಾಡಬಾರದು, ಇದೇ ಅರ್ಥನೇ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಓಂ ಅಂತ ಬಂದಿದೆ ಅಂತ ತಿಳಿಸಿದೆ. ಹಾಂ, ಗತಿ ಅಂದರೆ ಜ್ಞಾನ, ಹೇಳಿದ ಅಂಡರ್ಸ್ಟ್ಯಾಂಡ್ ಅಂತಾರೆ, ಫಾಲೋ ಮೀ ಅಂತಾರೆ. ಫಾಲೋ ಶಬ್ದಕ್ಕೆ ಏನರ್ಥ? ಗತಿ. ಫಾಲೋ ಆಲ್ ಆಫ್ ಯು ಫಾಲೋ ಮೀ ಅಂದ ತಕ್ಷಣ ಎದ್ದು ನಿಂತ್ಕೊಂಬಿಟ್ರೆ ಏನು ಮಾಡಬೇಕೆಲ್ಲ? ಫಾಲೋ ಮಾಡಬೇಕು ಅಂದರೆ ಏನರ್ಥ? ಅರ್ಥ ಮಾಡ್ಕೋಬೇಕು ಅಂತ ಹೇಳೋದು, ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾರಲ್ಲ ಹಾಗೆ. ಗಮನ ಕೊಟ್ಟು ಕೇಳಿ. ಗಮನ ಅಂದ್ರೇನು? ಅವರು ಗಮನ ಮಾಡಿದರು, ಹೋದರು ಅಂತ ಅರ್ಥ. ಗಮನ ಕೊಟ್ಟು ಕೇಳಿ, ಎಲ್ಲ ಎದ್ದೋಗ್ಬಿಟ್ರೆ ಗಮನ ಕೊಟ್ಟು ಕೇಳಿ, ಗಮನ ಮಾಡಿ ಅಂತ ಎದ್ದೋಗ್ಬಿಟ್ರೆ ಗಮನ ಶಬ್ದಕ್ಕೆ ಅರ್ಥ ಏನಾಯ್ತು ಅಲ್ಲಿ? ಫಾಲೋ. ಸೊ ಇಂಗ್ಲೀಷ್ನಲ್ಲಿ ಎಲ್ಲ ಭಾಷೆಯಲ್ಲೂ ಕೂಡ ಗತಿ ಶಬ್ದಕ್ಕೆ ಏನಂತ ಅರ್ಥ ಇದೆ? ಇನ್ನೊಂದು ಅರ್ಥ ಜ್ಞಾನ ಅಂತ ಅರ್ಥ ಇದೆ. ಓಮಿತ್ತೇನಂ ಸಮುದ್ದಿಶ್ಯ, ಅದಕ್ಕೆ ಏನಂತ ಹೇಳಿದರೆ ಓಮಿತಿ ಏತತ್ ಸಾಮ ಓಂ ಇತಿ ಏತದ ಅಕ್ಷ ಇತಿ ಅಂತ ಯಾತಕ್ಕೆ ಬಂತು ಅಂದರೆ ಅನ್ಯಥಾ ಭಾವ ನಿವೃತ್ತ್ಯರ್ಥ ಅಂತ ಹೇಳಿದರು. ಇತಿ ಶಬ್ ಏವಂ ಅತ್ಯುಚ್ಚ ಏವಾಸೌ ಸರ್ವದಾ ಏತತ್ ಹೃದಯ ಸ್ಥಿತ. ಈಗ ಪರಮಾತ್ಮ ಅತ್ಯಂತ ಉಚ್ಚನಾಗಿದ್ದಾನೆ. ಎಲ್ಲಿದ್ದಾನೆ? ಹೃದಯದಲ್ಲಿದ್ದಾನೆ, ಎಲ್ಲರ ಹೃದಯದಲ್ಲಿದ್ದಾನೆ. ಇದು ಅದಕ್ಕೆ ಏತತ್ ಅಂತ ಹೆಸರು. ಆ ಅನ್ಯ ಬೇರೆ ಅರ್ಥ ಹೇಳಬಾರ್ದು ಅಂತ ಹೇಳೋದು, ಇದೇ ಅರ್ಥನೇ ಹೇಳಬೇಕು. ಆ ಬೇರೆ ಮಾಡ್ಕೋಬೋದು, ಇಲ್ಲಿ ಇಲ್ಲಿ ಅದಕ್ಕೆ ಮಾಡ್ಕೋಬಾರ್ದು ಅಂದರೆ ಇದೇ ಅರ್ಥನೇ ಮಾಡಬೇಕು. ಬೇರೆ ಕಡೆ ಬಂದಾಗಲೂ ಕೂಡ ಈ ಒಂದು ಅರ್ಥ ಹೌದು ಮಾಡ್ಕೊಳ್ಳೋಕೆ ಬರುತ್ತೆ. ಪ್ರಸಂಗ ನೋಡಿ ಅರ್ಥ ಮಾಡಬೇಕಷ್ಟೇ. ಕೆಲವು ಇತಿ ಇತಿ ಅಂತಷ್ಟೇ ಮುಗಿತು ಅಂದರೆ ಕೆಲವು ಕಡೆ ಅರ್ಥ, ಇತಿ ಶಬ್ದ ಸಂಪೂರ್ಣ ಅರ್ಥ ಕೆಲವು ಕಡೆಗೆ, ಕೆಲವು ಅನ್ಯಥಾಭಾವ ನಿವೃತ್ತಿ ಅರ್ಥ. ಇಲ್ಲಿ ಆ ಅರ್ಥ ಎಲ್ಲಾರು ಅರ್ಥ ಕೊಡೋದಾದರೆ ಅವಶ್ಯ ಮಾಡ್ಬೋದು. ಯಾವುದೇ ಒಂದು ಅರ್ಥ ಮತ್ತೊಂದು ಕಡೆ ಮಾಡಿದಾಗ ಅದು ಹೊಂದೋದಾದರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕೆ ಯಾವ ದೋಷವೂ ಇಲ್ಲ. ಏವಮತ್ಯುಚ್ಚಯೇ ವಾಸೋ ಸರ್ವದೈತದ್ಧಿ ಹೃದಿ ಸ್ಥಿತ ಉದ್ಗೀಯಮಾನ ಉದ್ಗೀತೋ ಭಗವಾನ್ ಪುರುಷೋತ್ತಮ. ಉದ್ಗೀತ ಅಂತ ಯಾತಕ್ಕೆ ಕರೆದರು ಅಂದರೆ ಉದ್ಗೀಯಮ ಉತ್ಕೃಷ್ಟೇನ ಗೀಯಮಾನ ಉದ್ಗೀಯಮಾನ ಉದ್ಗೀತ ಅಂತ ಕರ. ಅಷ್ಟು ಅದಕ್ಕಿಷ್ಟ ಅರ್ಥ ಆಯಿತು. ಅದಾದ ಮೇಲೆ ತದ್ವಾ ಏತನ್ ಮಿಥುನಂ ಯದ್ವಾಕ್ಚ ಪ್ರಾಣಶ್ಚ ರುಕ್ಚ ಸಾಮಚ ತದೇತತ್ ಮಿಥುನಂ ಓಮಿತಿ ಏತದಸ್ಮಿನ್ನಕ್ಷರೆ ಸಂಸೃಜ್ಯತೆ ಯದಾ ವೈ ಮಿಥುನೋ ಸಮಾಗಚ್ಚತ ಆಪಯತೋ ಹವೈ ತಾವನ್ಯೋನ್ಯಸ್ಯ ಕಾಮಮಾಪಯಿತ ಹವೈ ಕಾಮಾನಾಂ ಭವತಿ ಯಯೇತದೇವಂ ವಿದ್ವಾನ್ ಅಕ್ಷರಂ ಉದ್ಗೀತಂ ಉಪಾಸ್ತೆ. ಅದಿಷ್ಟಕ್ಕೂ ಕೂಡ ಒಂದು ಖಂಡಾರ್ಥ. ತದ್ವಾ ಏತನ್ ಮಿಥುನಂ ಯದ್ವಾಕ್ಚ ಪ್ರಾಣಶ್ಚ ರುಕ್ಚ ಸಾಮಚ ತದೇತತ್ ಮಿಥುನಂ ಓಂ ಇತಿ ಏತದಸ್ಮಿನ್ ಅಕ್ಷರೇ ಸಂಸೃಜ್ಯತೆ ಉದ್ಗೀತಸ್ಯ ಋಕ್ಸಾಮಾಭ್ಯಾಂ ಋಕ್ಸಾಮಭ್ಯಂ ಆಗಿದೆ, ಸಾಮಾಭ್ಯಾಂ ಆಗಬೇಕದು. ರಸತ್ವೋಕ್ತಿರಯುಕ್ತ ಉದ್ಗೀತ ಅನ್ನೋದನ್ನು ಋಕ್ಸಾಮಗಳಿಗಿಂತ ಶ್ರೇಷ್ಠ ಅಂತ ಹೇಳಿದರಲ್ಲ, ತಯೋರತಿ ಮಹತ್ವಾದಿತ್ಯತೋ ಮುಕ್ತೌ ತದಾಯತನತ್ವಾದಿತ್ಯಾಹ ತದ್ವಾ ಏತದಿತಿ. ಋಕ್ಸಾಮಗಳು ಭಾರಿ ಶ್ರೇಷ್ಠ, ಅದಕ್ಕಿಂತ ಶ್ರೇಷ್ಠ ಉದ್ಗೀತ ಅಂತ ಹೇಳ್ತಿರಲ್ಲ, ಇವು ಭಾರಿ ಶ್ರೇಷ್ಠ ಆಗಿದೆ, ಅದಕ್ಕಿಂತ ಶ್ರೇಷ್ಠ ಹೇಗಾಗ್ತಾನೆ ಅಂದರೆ ಆಗ್ತಾನೆ ಅಂತ ಹೇಳ್ತಾರೆ. ತದ್ವಾ ಏತದಿತಿ ವಾಕ್ಯ ಪ್ರಾಣಶ್ಚ ಋಕ್ಚ ಸಾಮಚ ಇತಿ ಯತ್ ಏತತ್ ತದೇತದ್ವಯಂ ಮಿಥುನಂ ವೈ. ವಾಕ್ಯ ಪ್ರಾಣಶ್ಚ ಒಂದು ಗುಂಪು, ಮಿಥುನ ಅಂದ್ರೇನು ಟ್ವಿನ್, ಅದೇ ರೀತಿ ಋಕ್ ಸಾಮ ಅಂಬೋದೇನೋ ಇನ್ನೊಂದು ಟ್ವಿನ್. ಅದು ನಿತ್ಯಂ ದಾಂಪತ್ಯ ರೂಪೇಣ ಅಭಿಯುಕ್ತಂ. ವಾಕ್ ಪ್ರಾಣ ಜೋಡಿ ಅಂದ್ರೇನರ್ಥ, ಪ್ರಾಣದೇವರು ಭಾರತೀದೇವಿ ಇಬ್ಬರು ಒಬ್ಬರು ಬಿಟ್ಟಿರೋದಿಲ್ಲ ಅಂತ ಅರ್ಥ. ಅದೇ ಋಕ್ ಮತ್ತು ಸಾಮ ಅಂದ್ರೇನು, ಎರಡು ರೂಪನೂ ಒಬ್ಬರು ಬಿಟ್ಟಿರೋದಿಲ್ಲ ಅಂತ ಅರ್ಥ. ಈ ವೈ ಪ್ರಸಿದ್ಧಂ ಅತ್ ಅವಸ್ಥಾ ಭೇದಮಾದಾಯ ವಾಣೀಶಯೋರ್ವಾಕ್ ಚ ಪ್ರಾಣಶ್ಚ ರುಕ್ಚ ಸಾಮಚ ಇತಿ ಪೃಥಗುಕ್ತಿ. ಆ್ಯಕ್ಚುಲಿ ವಾಕ್ ಪ್ರಾಣ ಅಂದರೂ ಒಂದೇ ಗುಂಪು, ರುಕ್ ಸಾಮ ಅಂದರೂ ಒಂದೇ ಗುಂಪು. ವಾಕ್ ಅಂದರೆ ಭಾರತಿ, ಪ್ರಾಣ ಅಂದರೆ ವಾಯುದೇವರು ಒಂದು ಗುಂಪು, ರುಕ್ ಅಂದರೆ ಭಾರತಿ, ಸಾಮ ಅಂದರೆ ವಾಯುದೇವರು ಮತ್ತೊಂದು ಗುಂಪು. ಯಾಕೆ ಬೇರೆ ಮಾಡಿದರೆ ಅಂದರೆ ಅವಸ್ಥಾ ಭೇದ ಹೊರತು ವ್ಯಕ್ತಿ ಭೇದ ಅಲ್ಲ. ಅವಸ್ಥಾ ಭೇದ ವ್ಯಕ್ತಿ ಭೇದ. ಅವಸ್ಥಾ ಭೇದಮಾದಾಯ ವಾಣೀಶಯೋರ್ ವಾಕ್ಯ ಪ್ರಾಣಶ್ಚ ರುಕ್ಚ ಸಾಮಚ ಇತಿ ಪೃಥಗುಕ್ತಿ ತದೇತನ್ ಮಿಥುನಂ. ಅದೇ ಹೇಳ್ತಿರೋದು, ಎರಡು ಗುಂಪು ಮಾಡಿದ್ದಾರೆ ಈಗ, ಒಂದು ವಾಕ್ ಪ್ರಾಣ ಒಂದು ಗುಂಪು, ಋಕ್ಸಾಮ ಒಂದು ಗುಂಪು. ವಾಕ್ ಸಾಮ ಸರಸ್ವ ಭಾರತಿ ಪ್ರಾಣ, ಆಮೇಲೆ ಋಕ್ಸಾಮ ಭಾರತಿ ಪ್ರಾಣ. ಮತ್ತೆ ಯಾತಕ್ಕೆ ಬೇರೆ ಮಾಡಿದ್ರೆ ಅಂದರೆ ಅಭಿಮನ್ಯಮಾನವಾದ ವಸ್ತು ಬೇರೆ ಆಗಿದ್ದರಿಂದ ಹೇಳ್ತಾ. ಅದೇ ವ್ಯಕ್ತಿನ ಡೈರೆಕ್ಟ್ರು ಸೆಪ್ರೇಟ್ ಡೈರೆಕ್ಟ್ರು ಅಂತ ಕರೆದಾಗ ವ್ಯಕ್ತಿ ಸೇಮ್ ಬದಲಾಗಲಿಲ್ಲ, ಆ ಪೋಸ್ಟ್ ದೃಷ್ಟಿಯಿಂದ ಬೇರೆ ಕರೆದಿದ್ದ ಅಷ್ಟೇ ಹೊರತು ಎರಡೂ ಆಗಿರ್ತಾರೆ. ಯಾರು ಇಲ್ಲೇ ಇಲ್ಲಾಗ ಇನ್ಚಾರ್ಜ್ ತಾನೇ ಆಗ ವ್ಯಕ್ತಿ, ಎರಡೂ ಒಬ್ಬೇ ಆಗಿಬಿಟ್ರೀಗ, ಎರಡೂ ಒಬ್ಬರೇ, ಬೇರೆ ಬಂದಾಗ ಬೇರೆ ಬೇರೆ ಅಷ್ಟೇ. ತದೇ ತನ್ ಮಿಥುನಂ ದಂಪತಿ ಓಮಿತ್ಯುಚ್ಯಮಾನೆ ಸರ್ವಸನ್ನಿಹಿತೆ ಅಕ್ಷರ ನಾಮ್ನಿ ಹರೌ ಸಂಸೃಜ್ಯತೆ ಸಂಗತೌ ಭವತಃ. ಇವರಿಬ್ಬರು ಎಷ್ಟು ಶ್ರೇಷ್ಠ ಇದ್ದಾರಲ್ಲ, ಇವ್ರ ಮಹತ್ವ ಯಾವಾಗ ಅಂದರೆ ಸರ್ವಸನ್ನಿಹಿತ ಅಕ್ಷರ ನಾಮ್ನಿ ಹರೌ ಸಂಸೃಜ್ಯತೆ, ಸದಾಕಾಲ ಭಗವನ್ ನಿಷ್ಠರು ಇವರು, ಅಂದಮೇಲೆ ದೇವರು ಎಷ್ಟು ದೊಡ್ಡವನಾಗ್ತಾನಾಗ. ಇದನ್ನೇ ಆಚಾರ ನಿರ್ಣಯದಲ್ಲಿ ಹೇಳ್ತಾರೆ. ಇವತ್ತು ಭೀಮಸೇನ ದೇವರು ಭಾರಿ ದೊಡ್ಡವರು ಅಂತ ಯಾತಕ್ಕೆ ಪ್ರೂವ್ ಮಾಡಿದ್ದು ಅಂದರೆ, ಇಂಥ ಭೀಮಸೇನ ಕೃಷ್ಣ ವಶ ಅಂದಮೇಲೆ ಯಾರು ದೊಡ್ಡವರಾದರು? ಯತಃ ಕೃಷ್ಣವಶೇ ಸರ್ವೇ ಭೀಮಾದ್ಯ ಸಮ್ಯಗೀರಿತಾ. ಭೀಮನ ಮಹಿಮೆ ಹೇಳಿದ್ದೆಲ್ಲ ಕೊನೆಗೆ ಎಲ್ಲಿಗೆ ಎಂಡ ಆಯ್ತದ? ಈಗ ಕೃಷ್ಣನ ಮಹಿಮೇಲೆ ಎಂಡಾಗೋಯ್ತು. ಹನುಮಂತನ ಮಹಿಮೆ ಭಾರಿ ಭಾರಿ ಹೇಳಿಬಿಟ್ರು. ಇಂಥ ಹನುಮಂತ ರಾಮದೂತ ಮುಗಿದೋಯ್ತು ಅಲ್ಲಿಗೆ. ಯಾರಾದರೂ ದೊಡ್ಡವರಾದ್ರೆ ಈಗ ರಾಮದೇವರು. ಅದಕ್ಕೆ ಇಷ್ಟೆಲ್ಲ ವಾಕ್ ಪ್ರಾಣ ಮತ್ತು ರುಕ್ಸಾಮ ಎರಡೂ ಇಟ್ಕೊಂಡು ಇವರಿಬ್ಬರು ಸದಾ ಏನಾಗಿದ್ದಾರೆ? ಭಗವನ್ ನಿಷ್ಠರು ಇವರು. ಅಂದಮೇಲೆ ಪರಮಾತ್ಮ ಉದ್ಗೀತ ಏನಾದ ಈಗ ಭಾರಿ ಮೇಲಿದ್ದಾನೆ ಅಂತ ಅರ್ಥ ಆಯ್ತಲ್ಲ. ಒಮ್ಮೆ ನಿಷ್ಠಾರ ಒಬ್ಬರು ಒಂದ್ಸರ್ತಿ ನಮಸ್ಕಾರ ಮಾಡಿಬಿಟ್ಟು ಕೂಡ ದೊಡ್ಡವರಾಗಿಬಿಟ್ರು ಅವರು. ಸದಾ ಮಾಡ್ತಾರೆ ಅಂದಮೇಲೆ ಎಷ್ಟು ಮೇಲಿರಬೇಕು? ಅದಕ್ಕೆ ಸಂಸೃಜ್ಯತೆ ಸಂಸೃಜ್ಯತೆ ಅದಕ್ಕೆ ಒತ್ತರ ಹೇಳಿದರು. ಸಂಗತೌ ಭವತಃ ಮುಕ್ತೌ ವಿಧಿ ಶೇಷ, ಮುಕ್ತಿಯಲ್ಲೂ ಕೂಡ ಹಾಗೆ ಇರ್ತಾರೆ. ಶೇಷಾದೀನಾಂ ಹರವು ಸಂಸರ್ಗ ಸತ್ವೇಪಿ ಗೀತಂ ಪ್ರಾಣಂ ಪ್ರವಿಶ್ಯ ಏತತ್ ಪ್ರಸಾದ ಏನೈವನ ಸಾಕ್ಷಾತ್. ಇನ್ನು ಗರುಡ ಶೇಷಾದಿ ಭಕ್ತರೆಲ್ಲ ಭಕ್ತರೇ ಅವರು, ಪರಮಾತ್ಮ ಸಂಸರ್ಗ ಹೊಂದಿದವರೇನೆ, ಆದರೆ ಡೈರೆಕ್ಟ್ ಅಲ್ಲ, ಥ್ರೂ ಇವ್ರ ಮೂಲಕ ಹೋಗಬೇಕು. ಆದ್ದರಿಂದ ಒಂದು ಗ್ಯಾಪ್ ಬಂತು ಅವ್ರಿಗೆ ಡೈರೆಕ್ಟ್ ಮಾಡೋದಕ್ಕೆ. ಇನ್ನೊಬ್ರಿಗೆ ಹೇಳಿ ಮಾಡಿ, ಎಷ್ಟು ಕೆಲವರು ಇರ್ತಾರೆ ತಾವೇ ಮಾಡ್ತಾರೆ, ಕೆಲವರು ಇನ್ನೊಬ್ರಿಗೆ ಹೇಳಿ ಮಾಡಿಸ್ತಾರೆ. ಯಾರು ಜಾಸ್ತಿ ಆಯ್ತಾಗ, ತಾವೇ ಮಾಡೋರು ಜಾಸ್ತಿ. ಈ ಉದಾಹರಣೆಗೆ, ಲಕ್ಷ್ಮೀ ಉಪಾಸನೆ ಶ್ರೇಷ್ಠನೋ ನಾರಾಯಣ ಉಪಾಸನೆ ಶ್ರೇಷ್ಠ ಅಂತ ಹೇಳಿದಾಗ ಉತ್ತರ ಕೊಟ್ಟರು, ನಾರಾಯಣ ತಾನೇ ಮೋಕ್ಷ ಕೊಡ್ತಾನೆ, ಲಕ್ಷ್ಮೀ ದೇವಿ ಏನು ಮಾಡಬೇಕು ಮುಂದೆ, ನಾರಾಯಣ ಹೇಳೇ ಕೊಡಿಸ್ಬೇಕು. ಅಂದಮೇಲೆ ಯಾವ ಸಿಂಪಲ್ ಆಯ್ತು, ಈಗ ನಾರಾಯಣ ಉಪಾಸನೆ ಮೋಕ್ಷವ ಸಿಂಪಲ್ ಆಯ್ತು. ಅದನ್ನೇ ಅಲ್ಲಿ ಭಗವದ್ಗೀತೆಯಲ್ಲಿ ಬಂದ ಅರ್ಥ ಇದೆ. ಸಾಕ್ಷಾತ್ ಅನಯೋರಸ್ತು ಅನಯೋಸ್ತು ನಾಣ್ಯದ್ವಾರ, ಇವರಿಬ್ಬರು ಯಾರ ಮೀಡಿಯೇಷನ್ನು ಇಲ್ಲ, ಡೈರೆಕ್ಟ್. ಕಿಂತು ಸಾಕ್ಷಾದೇವ ಇತ್ಯನಯೋಹೋ ವಿಶಿಷ್ಯ ತತ್ ಸಂಸರ್ಗೋಕ್ತಿ. ಆದ್ದರಿಂದ ವಿಶಿಷ್ಟ ಸಂಸರ್ಗ ಹೇಳೋದಕ್ಕೆ ಅದೇ ಕಾರಣ, ಸಾಮಾನ್ಯ ಸಂಸರ್ಗ ಎಲ್ರಿಗಿದ್ರೂ ಕೂಡ ವಿಶೇಷ ಸಂಸರ್ಗ ಅಲ್ಲಿದೆ ಅಂತ ಅರ್ಥ. ಯದಾ ವೈ ಮಿಥುನೌ ಸಮಾಗಚ್ಛತ ಆಪಯತೋ ಹವೈ ತಾವನ್ಯೋನ್ಯಸ್ಯ ಕಾಮಮಾಪಯಿತ ಹವೈ ಕಾಮಾನಾಂ ಭವತಿ ಯಯೇತದೇವಂ ವಿದ್ವಾನ್ ಅಕ್ಷರಂ ಉದ್ಗೀತಮುಪಾಸ್ತೆ. ವಾಕ್ ಪ್ರಾಣಯೋರ್ ಮುಕ್ತೌ ಭಗವತ್ ಪ್ರಾಪ್ತಿಯನಂತರಂ ಕಿಂ ಭವತ್ತಿ ಇತ್ಯತಃ ಯದೇತಿ. ಅಲ್ಲಿಗೆ ಅದಿಷ್ಟು ಕೂಡ ನಾಳೆ ಮುಂದೆ. ಇದು ದೇವದೇವತೆಗಳು ಕತೆ ಹೇಳ್ತಾರೆ. ಈಗ ಇದಾದ ತಕ್ಷಣ ವಾಯುದೇವರಿಗೆ ಆಖಣಾಶ್ವ ಸಮ ಅಂತ ಯಾತಕ್ಕೆ ಕರೆಯುತ್ತಾರೆ ಅಂಥೇಳಿ ಒಂದು ಉಪಾಖ್ಯಾನ ಹೇಳಿ ವಿವರಣೆ ಮಾಡ್ತಾರೆ. ಅದಿಷ್ಟು ಕೂಡ ನಾಳೆ ಬರುತ್ತೆ. ಆಖಣಾಶ್ವ ಸಮಾನ ಬರೋದು ಈ ಉಪನಿಷತ್ತಲ್ಲಿ. ವಾಯುದೇವರು ವಿಶೇಷವಾದ ಮಹಿಮೆ ಇದೆ. ಚಾಂದೋಗ್ಯದಲ್ಲಿ ಬಹಳಷ್ಟು ವಾಯುದೇವರ ಮಹಿಮೆ ಬರುತ್ತೆ. ಯಾಕೆ ಸಾಮ ಅಂತ ಹೇಳಿದ್ರೇನು, ವೇದಾನಾಂ ಸಾಮ ವೇದೋಸ್ಮಿ, ಸಾಮವೇದ ಉಪನಿಷತ್. ಚಾಂದೋಗ್ಯ ಯಾವುದಿದು, ಸಾಮವೇದ ಉಪನಿಷತ್. ಆದ್ದರಿಂದ ವಾಯುದೇವರ ಮಹಿಮೆ ಸಾಕಷ್ಟು ಬರುತ್ತೆ ಚಾಂದೋಗ್ಯದೊಳಗೆ ಅನೇಕ.